ತಾರತಮ್ಯದ ಕ್ರಮ ಬರುತ್ತೆ. ಉಪನಿಷತ್ತುಗಳಲ್ಲಿ ಬಂದಿರೋದನ್ನು ಭಗವಂತ ಹೇಳ್ತಾನೆ. ಸ್ವತಃ ತನ್ನ ಹಿರಿಮೆಯನ್ನು ತಾನೇ ಮತ್ತೊಮ್ಮೆ ಸಾರಿ ಮೂಲಭೂತವಾದಂಥ ಸಂಸಾರದ ಒಂದು ತಾರಕ ಮಾರ್ಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ನಾವು ಪ್ರತಿನಿತ್ಯದಲ್ಲೂ ಅದಕ್ಕೇನೆ ಒಂದೇ ವಿಷ್ಣು ನಮಾಮಿ ಶ್ರೇಮಥ ಚ ಭುವಂ ಬ್ರಹ್ಮ ವಾಯುಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರ ದೇವಂ ದೇವೀರ್ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅತಿ ಸಕಲ ಸುರಾಂ ಸದ್ಗುರುನ್ ಮದ್ಗುರು ನಿತ್ಯ. ಎಲ್ಲಾ ದೇವತೆಗಳನ್ನ ಒಂದೇ ಶ್ಲೋಕದಲ್ಲಿ ಆರಾಧನೆ ಮಾಡತಕ್ಕಂಥ ಕ್ರಮವನ್ನ ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ. ಆ ಅನುಸಂಧಾನ ಇಟ್ಟುಕೊಂಡಾಗ ಯಾವಂತ ನಮಗೆ ಬರೋದಿಲ್ಲ. ಇದೆಲ್ಲ ಅವರಿವರ ಮತ ಅಲ್ಲ, ಭಗವಂತನ ಮತ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಸಾರ್ಥಕವಾಗುತ್ತೆ. ಅದರ ಸಂಬಂಧಪಟ್ಟ ಮುಂದಿನ ವಿಚಾರಗಳನ್ನೆಲ್ಲ ಮುಂದಿನ ಪ್ರವಚನ ಮಾಲಿಕೆ ನೋಡೋಣ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾವು ಪ್ರತಿನಿತ್ಯದಲ್ಲೂ ಅದಕ್ಕೇನೆ ಒಂದೇ ವಿಷ್ಣು
ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜತಾ ನಿಷ್ಠ ಹರಾಯ ಪುರವೈರಿಣಿ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಗೀಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚ್ಯಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆ ಸ್ವತಃ ಭಗವಂತನೇ ಉಪದೇಶ ಮಾಡಿರತಕ್ಕಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಶಾಸ್ತ್ರ. ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ಭಗವದ್ಗೀತೆ ಸ್ವತಃ ಭಗವಂತನೇ ಉಪದೇಶ ಮಾಡಿರತಕ್ಕಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಶಾಸ್ತ್ರ. ಭಗವದ್ಗೀತೆಗೆ ಸಮನಾದ ಮತ್ತೊಂದು ಶಾಸ್ತ್ರವೇ ಜಗತ್ತಿನಲ್ಲಿ ಇಲ್ಲ ಅನ್ನೋದು ಶಾಸ್ತ್ರಗಳಲ್ಲಿ ಹೇಗೆ ವರ್ಣಿತವಾಗಿದೆಯೋ ಹಾಗೆ ಇವತ್ತು ಲೋಕದಲ್ಲೂ ಸಹ ಅದೇ ರೀತಿ ಪ್ರಚಾರ ಬಂದಿದೆ ಎಂಬುದು ತುಂಬ ಆಶ್ಚರ್ಯ. ಇವತ್ತು ನಾಸ್ತಿಕ ಯುಗ, ಇಂಥ ನಾಸ್ತಿಕದಲ್ಲೂ ಯುಗದಲ್ಲೂ ಸಹ ಗೀತೆ ಅಂದರೆ ಅದಕ್ಕೆ ತನ್ನದೇ ಆದ ಮಹತ್ವ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾಧ್ಯನುಸೃತ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಭಗವದ್ಗೀತೆಯಲ್ಲಿ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರವೂ ಕೂಡ ಅತ್ಯಂತ ಸಮಗ್ರವಾಗಿ ಅತ್ಯಂತ ಸರಳವಾಗಿ ಅತ್ಯಂತ ಸ್ಪಷ್ಟವಾಗಿ ನಿರೂಪಿತವಾಗಿದೆ ಎನ್ನುವುದು ಅದರ ವಿಶೇಷ. ಭಗವಂತ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹಠ ಹಿಡಬೇಕು ಅಂತ ಸಮಯದೊಳಗೆ ಉಪದೇಶವನ್ನು ಮಾಡಿದ್ದು ಈ ಭಗವದ್ಗೀತೆಯಾಯಿತು. ಕರ್ತವ್ಯವನ್ನು ಮಾಡೋದಿಲ್ಲ ಅಂತ ಯಾರು ಕೊಡ್ತಾರೆ ಅವರಿಗೆಲ್ಲ ಭಗವಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಮಾಡಿದ ಉಪದೇಶವೇ ಈ ಗೀತೆಯಾಯಿತು. ಅರ್ಜುನ ಕರ್ತವ್ಯವನ್ನು ಮಾಡಲಿಕ್ಕೆ ಹೊರಟಾಗ ಯೋಚನೆ ಮಾಡಿದ, ನಾನು ತುಂಬ ತಪ್ಪು ಕೆಲಸ ಮಾಡ್ತಾ ಇದ್ದೇನೆ, ಮಾಡಲೇಬೇಕಾದ ಕೆಲಸವನ್ನು ತಪ್ಪು ಕೆಲಸ ಅಂತ ಭಾವಿಸಿದ, ಯುದ್ಧ ಬಿಟ್ಟು ಹೋಗ್ತಕ್ಕಂಥ ತಪ್ಪು ಕೆಲಸವನ್ನು ಭಾರಿ ಸರಿಯಾದ ಕೆಲಸ ಅಂತ ಭಾವಿಸಿದ. ಆಗ ಭಗವಂತ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾನೆ, ತಪ್ಪು ಸರಿಗಳನ್ನು ಯೋಚನೆ ಮಾಡಬೇಕು ಅರ್ಜುನ. ಅಶೋಚ್ಯ ನನ್ನ ಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸು ನಿತ್ಯ ನಾನು ಶೋಚಂತಿ ಪಂಡಿತಾ. ಈ ಶೋಕ ಮೋಹಗಳೆಲ್ಲ ಯಾರ ಕೆಲಸ? ಅದು ಪಂಡಿತರಲ್ಲದವರ ಕೆಲಸ. ಪಂಡಿತನಾದವನು ಎಂದೂ ಹಾಗೆಲ್ಲ ಶೋಕಿಸೋದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಆದ್ದರಿಂದಲೇ ಪಾಂಡಿತ್ಯವನ್ನು ಸಂಪಾದನೆ ಮಾಡೋದು ಅಂದರೆ ಶೋಕವನ್ನು ಗೆಲ್ತಕ್ಕಂಥ ಉಪಾಯವನ್ನು ಹೊಂದೋದು ಅಂತ. ಪಾಂಡಿತ್ಯದ ಹೊರತು ಬೇರೆ ಯಾವುದೋ ಒಂದು ಸಾಧನವೂ ಕೂಡ ನಮ್ಮ ದುಃಖವನ್ನು ಪರಿಹಾರ ಮಾಡಲಾರದು ಅನ್ನೋದು ಅದರ ದೊಡ್ಡ ಅರ್ಥ. ಅಷ್ಟು ಹೇಳಿದ ಭಗವಂತ ವಿಶ್ಲೇಷಣೆ ಮಾಡ್ತಾ ಇದ್ದೆ, ನಾವು ಯಾರು ಈಗ ಒಂದು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಯಾರು? ಮೊದಲು ಆಫೀಸಲ್ಲಿ ಕೆಲಸ ಮಾಡುವ ಒಬ್ಬ ಕ್ಲರ್ಕನ್ನು ಮಾಡೋದಿಲ್ಲ ಅಂತ ಕೇಳಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ? ಇರೋಕ್ಕೆ ಅರ್ಹತೆ ಪಡೆಯೋದೇ ಇಲ್ಲ ಅವನೀಗ. ಅರ್ಜುನ, ಜಗತ್ತೇ ತಿಳ್ಕೊಂಡಿದ್ದೀಯ, ಈ ಜಗತ್ತೆಲ್ಲ ಕೂಡ ಅವಿನಾಶಿತ ವಿಧಿ ಏನ ಸರ್ವಮಿದಂ ತತಂ ವಿನಾಶ ನಿವೇಯಸ್ಯ ಅಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಈ ಜಗತ್ತೆಲ್ಲ ಭಗವಂತನನ್ನು ಆಧರಿಸಿ ಇದೆ. ಇಡೀ ವಿಶ್ವವನ್ನು ವಿಶ್ವವೆಲ್ಲ ವಿಶ್ವಾಧೀಶನಾದ ಭಗವಂತನ ಕೈಯಲ್ಲಿ ಇದೆ. ನಾವೆಲ್ಲ ಅವನ ಆರಾಧನೆ ಮಾಡತಕ್ಕಂಥ ವ್ಯಕ್ತಿಗಳು, ಜೀವರು, ನೀನು ಒಬ್ಬ ಜೀವ, ಅಂತ ಭಗವಂತನ ಆರಾಧನೆ ಮಾಡಲೇಬೇಕು ಅಂತ ಭಗವಂತ ಒತ್ತು ಹೇಳುತ್ತಾರೆ. ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಿಲ್ಲ ಅಂದರೆ ಎಷ್ಟು ಹಾಸ್ಯಾಸ್ಪದವಾದ ಸ್ಥಿತಿಯೋ. ನನಗೆ ನೋವಾಗುತ್ತೆ, ದುಃಖ ಆಗುತ್ತೆ, ಅನ್ನಾಗಿ ಕೇಳೋದಿಲ್ಲ. ನಿನ್ನ ಕೆಲಸ ನೀನು ಮಾಡಬೇಕಷ್ಟೇ ಹೊರತು ಇಲ್ಲವರು ಬಿಟ್ಟು ಹೋಗಬೇಕು. ಎರಡೇ ದಾರಿ, ಅಲ್ಲಿ ಇದ್ದೂ ಮಾಡೋದಿಲ್ಲ ಅಂದರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅನಾಥೀನು ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ನೀನು ಈ ಜಗತ್ತೆಲ್ಲ ಕೂಡ ವಿನಾಶಿಯಲ್ಲದ ಭಗವಂತನ ಅಧೀನ. ನಮ್ಮ ದೇಹಗಳೆಲ್ಲ ವಿನಾಶಿಯಾಗಿದೆ, ಜೀವರದೆಲ್ಲ ಕೂಡ. ಹೀಗೆ ಅಂತವಂತ ಇಮೇ ದೇಹಾಹ ನಿತ್ಯ ಶೋಕ್ತ ಶರೀರಿಣ. ನಮ್ಮ ಜೀವ ಚೇತನ ನಿತ್ಯವಾದರೂ ಕೂಡ ನಮ್ಮ ದೇಹ ಅನಿತ್ಯವಾದ್ದರಿಂದ ಅನಿತ್ಯವಾದ ದೇಹವನ್ನು ಹೊಂದಿರತಕ್ಕಂಥ ನಾವು ನಿತ್ಯ ದೇಹದ ನಿತ್ಯ ವ್ಯಕ್ತಿತ್ವದ ಸರ್ವವ್ಯಾಪ್ತನಾದ ಸರ್ವೇಶ್ವರನಾದ ಭಗವಂತನ ಮಾತನ್ನು ಪಾಲಿಸಲೇಬೇಕು ಅಂತ ಭಗವಂತ ಒತ್ತಿ ಹೇಳ್ತಾ ಭಗವಂತನ ಸ್ವರೂಪವನ್ನು ಹೇಳ್ತಾ ಜೀವರು ಯಾರು ಎಂಬುದನ್ನು ಹೇಳ್ತಾ ಹುಟ್ಟು ಸಾವುಗಳ ಹಿನ್ನೆಲೆಯನ್ನು ವಿಶ್ಲೇಷಣೆ ಮಾಡ್ತಾ ಕರ್ಮಣ್ಣೇ ವಾಚಿಕಾರಸ್ಥೆ ಮಾಫಲೇಶು ಕದಾಚನ. ಒತ್ತು ನಿನ್ನ ಅರ್ಹತೆ ಇರೋದು ಕರ್ಮವನ್ನು ಆಚರಣೆ ಮಾಡೋದರಲ್ಲೇ ಹೊರತು ಮಾಫಲೇಶು ಕದಾಚನ, ಫಲದ ಬಗ್ಗೆ ನಿರೀಕ್ಷೆ ಇಟ್ಟುಕೊಳ್ಳೋದರಲ್ಲಿ ಅಲ್ಲ. ಫಲವನ್ನು ಎಂದೂ ಸಹ ಅಮುಖ್ಯವನ್ನು ಕಾಣಬೇಕು ಹೊರತು ಕರ್ತವ್ಯ ಪ್ರಧಾನವಾಗಬೇಕು, ಫಲ ಅಮುಖ್ಯವಾಗಬೇಕು. ಯುದ್ಧಕ್ಕೆ ಹೋದ ಸೈನಿಕನಿಗೆ ತಾನು ಬದುಕೋದ್ರೆ ಎಷ್ಟು ನಂಬಿಕೆ ಇರಬೇಕು ಯೋಚನೆ ಮಾಡಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬೋದು ಅವನು, ಆದರೆ ಅವನ ಉದ್ದೇಶ ಸಾಯ್ತೇನೆ ಬದುಕ್ತೇನೆ ಅಂತಿರಬಾರದು. ತಾನು ತನಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು ಎಷ್ಟು ನ್ಯಾಯವಾಗಿ ಮಾಡ್ತೇನೆ ಅಂತಿರಬೇಕೆ ಹೊರತು ತನ್ನ ಆ ಗೆಲುವು ಸೋಲುಗಳು ಮುಖ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮಾಫಲೇಶು ಕದಾಚನ, ಅದನೇಕ ಅರ್ಥವನ್ನು ಈಗಾಗಲೇ ನೋಡಿದ್ದೆ. ಆದ್ದರಿಂದ ನೀನು ಮಾ ಕರ್ಮ ಫಲ ಹೇತುರ್ಭೂರು ಮಾತೆಯೇ ಸಂಗೋಸ್ತ್ವ ಕರ್ಮಣಿ. ಕರ್ಮಫಲಕ್ಕೆ ನಿನಗೆ ಹೇತುವಾಗಬಾರದು. ಕರ್ಮವನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನೋದು ಕರ್ಮಾಚರಣೆಗೆ ಫಲವಾಗಬಾರದು. ಮತ್ತು ಕರ್ಮವನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ, ಕರ್ಮಾಚರಣೆ ಮಾಡಲೇಬೇಕು ಅಂತ ಹೇಳಿ ಮುಂದೊಂದು ಮಾತು ಹೇಳಿದ. ಯಾವಾಗಲೂ ದೂರೇಣ ಶವರಂ ಕರ್ಮ ಬುದ್ಧಿಯೋಗ ಧನಂಜಯ. ಅರ್ಜುನ, ಜ್ಞಾನಯೋಗಕ್ಕಿಂತ ಕರ್ಮ ತುಂಬ ಕಡಿಮೆ ಅಂತ ಹೇಳಿ, ಜ್ಞಾನಯೋಗಕ್ಕಿಂತ ತುಂಬ ಕಡಿಮೆ. ಇಲ್ಲಿ ಒಂದು ಸಂಶಯಕ್ಕೆ ಅವಕಾಶ ಬಂತು. ಜಾಯಸೀಚೇ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಕರ್ಮಾಚರಣೆ ಮಾಡು ಅಂತ ಹೇಳ್ತೀಯ, ಜ್ಞಾನ ದೊಡ್ಡದೊಡ್ಡ ಪ್ರಶಂಸೆ ಮಾಡ್ತೀಯ. ದಾನವನ್ನು ಪ್ರಶಂಸೆ ಮಾಡಿ ನೀನು ಜ್ಞಾನಿಯಾಗು ಅಂತ ಹೇಳೋದ್ರ ಬದಲು ಕರ್ಮಾಚರಣೆ ಮಾಡು ಅಂತ ಹೇಳ್ತೀಯಲ್ಲ, ಇದು ಯಾವ ನ್ಯಾಯ? ಅದು ಕರ್ಮಾಚರಣೆ ಮಾಡುವಂತ ಅಷ್ಟೇ ಅಲ್ಲ, ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಘೋರವಾದ ಕರ್ಮ, ಯುದ್ಧದಂಥ ಭಯಂಕರ ಕರ್ಮವನ್ನು ಮಾಡು ಅಂತ ಹೇಳ್ತೀಯಲ್ಲ, ಇದು ಹೇಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ರಾಮಿಸ್ತ್ರೇ ನೈವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹೋಮಾಪ್ನುಯಾಮ್. ಈ ಒಂದು ಗೊಂದಲದಂತೆ ಕಾಣತಕ್ಕಂಥ ಮಾತಿನಿಂದ ನನಗೆ ಮೋಹವನ್ನು ಕವಿಸ್ತಾ ಕಾಣ್ತಾ ಇದೆ. ಆದರೆ ನಾನು ಪ್ರಾರ್ಥನೆ ಮಾಡ್ತೇನೆ, ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ನನಗೆ ಒಂದನ್ನು ಖಚಿತವಾಗಿ ಹೇಳು, ಇಲ್ಲ ಜ್ಞಾನ ಮಾರ್ಗವನ್ನು ಹಿಡಿಬೇಕೋ ಕರ್ಮ ಮಾರ್ಗವನ್ನು ಹಿಡಿಬೇಕು ಅಷ್ಟು ಹೇಳು. ಕರ್ಮದವನ್ನು ಮಾಡು ಅಂತ ಹೇಳ್ತಾ ಜ್ಞಾನದ ಪ್ರಶಂಸೆ ಮಾಡಿದರೆ ನನಗೆ ಗೊಂದಲವಾಗುತ್ತೆ ಅಂತ ಅರ್ಜುನ ಪ್ರಾರ್ಥನೆ ಮಾಡಿ. ಮೊದಲೇ ಹೇಳಿದಂತೆ ಪ್ರಶ್ನೆಯನ್ನು ಕೇಳಿದವನು ತನಗೆ ಬಂದ ಉತ್ತರ ಎಷ್ಟು ಸಮರ್ಪಕ ಅಂತ ಯೋಚನೆ ಮಾಡ್ತಾ ಇರೋದು. ಏನೋ ಕೇಳಿದೆ, ಏನೋ ಹೇಳಿದ್ರೆ ಅಂದರೆ ಸಾಲದು, ಕೆಟ್ಟದನ್ನು ಕೇಳಿದೆ ಹೇಳಿದೆ, ಹೇಳಿದ್ದಕ್ಕೆ ಸರಿ ಅಂತ ಯೋಚನೆ ಮಾಡಬೇಕು. ಮತ್ತೆ ಅರ್ಜುನ ಆ ಕೆಲಸವನ್ನು ಮಾಡ್ತಾ ಇದ್ದ. ಈ ರೀತಿ ಯಾರ್ಯಾರು ಆಳಕ್ಕೆ ಹಿಡಿದು ಪ್ರಶ್ನೆಯನ್ನು ಕೇಳುತ್ತಾರೋ ಅವರಿಗೆ ವಿಶೇಷವಾದ ಉತ್ತರ ಸಿಗುತ್ತೆ. ಸಾಮಾನ್ಯವಾದ ಪ್ರಶ್ನೆಗೆ ಸಾಮಾನ್ಯವಾದ ಉತ್ತರ, ವಿಶೇಷವಾದ ಪ್ರಶ್ನೆಗೆ ವಿಶೇಷವಾದ ಉತ್ತರ. ಆಗ ನಮಗೆ ಪ್ರಶ್ನೆ ಹೇಗೆ ಕೇಳಬೇಕು ಅಂತ ಕೂಡ ಅರ್ಜುನ ಪ್ರಶ್ನೆಗಳನ್ನೆಲ್ಲ ಒಂದು ಕಡೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗಿಬಿಟ್ರೆ ಪ್ರಶ್ನೆ ಎಷ್ಟು ಚೆನ್ನಾಗಿ ಕೇಳೋದಕ್ಕೆ ಬರುತ್ತೆ, ಆ ಪ್ರಶ್ನೆಗಳಿಂದ ಶ್ರೇಷ್ಠವಾದ ಉತ್ತರವನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ ಅನ್ನೋ ಒಂದು ರಹಸ್ಯವೂ ಕೂಡ ತಿಳಿಯುತ್ತೆ. ಅದಕ್ಕೆ ಒಂದು ಹೇಳಿಬಿಡು ಕೃಷ್ಣ ನನಗೆ, ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ನೀನು ನಿಶ್ಚಿತವಾಗಿ ಹೇಳಬೇಕು ಒಂದು, ಆ ನಿಶ್ಚಯ ನನಗೆ ಯಾವುದಕ್ಕೆ ಉಪಯೋಗ ಆಗಬೇಕು ಅಂದರೆ ಶ್ರೇಯಸ್ಸಿಗೆ ಸಾಧನ ಆಗಬೇಕು, ಶ್ರೇಯಸ್ಸಿಗೆ ಸಾಧನ ಆಗಬೇಕು. ಯಾವುದೋ ನಿಶ್ಚಯ ನನಗೆ ಬೇಕಿಲ್ಲ,
ಶ್ರೇಯಸ್ಸಾಧನವಾಗತಕ್ಕಂತಹ ಖಚಿತವಾದ ಶ್ರೇಯಸ್ಸಿಗೆ ದಾರಿಯಾಗತಕ್ಕಂತಹ ಮಾರ್ಗವನ್ನು ನನಗೆ ತಿಳಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಭಗವಂತ ಹೇಳಿದ, ಅರ್ಜುನ, ನಾನು ಹೇ ಕರ್ಮವನ್ನು ಮಾಡು ಅಂತ ಹೇಳಿದ್ದಾಗಲಿ, ಜ್ಞಾನವನ್ನು ಹೊರಡಿದ್ದರಲ್ಲಾಗಲಿ ವಿರೋಧವೇ ಇಲ್ಲ. ಲೋಕೇಶ್ಮಿನ್ ದ್ವಿಧ ನಿಷ್ಠಾ ಪುರಾಪ್ರೋಕ್ತ ಮಯಾನಘ ಸಾಂಖ್ಯಯೋಗೇನ ಯೋಗಿನಾಂ ಕರ್ಮಯೋಗೇನ ಯೋಗಿನಾಂ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಜ್ಞಾನಯೋಗಿಗಳಿಗೆ ಜ್ಞಾನದಲ್ಲೇ ಮಹತ್ವ, ಜ್ಞಾನಯೋಗಿ ಆದ ಕರ್ಮಯೋಗಿಗಳಿಗೆ ಕರ್ಮಾಚರಣೆಯಲ್ಲೇ ಮಹತ್ವ. ಇಲ್ಲಿ ಎರಡು ಭಾಗ ಬರುತ್ತೆ, ಜ್ಞಾನ ಶ್ರೇಷ್ಠ, ಕರ್ಮ ಜ್ಞಾನದ ಹಾದಿ, ಇದ್ರ ಬಗ್ಗೆ ಸಂಶಯವೇ ಇಲ್ಲ. ಜ್ಞಾನದಿಂದನೇ ಮೋಕ್ಷ, ಜ್ಞಾನ ಬರಲಿ ಕರ್ಮಾಚರಣೆ ಬೇಕೇ ಬೇಕು, ಇದ್ರ ಬಗ್ಗೆ ವಿವಾದ ಇಲ್ಲವೇ ಇಲ್ಲ. ಆದರೆ ಜ್ಞಾನ ಬಂದ ಮೇಲೆ ನಾವು ಎರಡು ಹಂತದಲ್ಲಿ ಬದುಕಲಿಕ್ಕೆ ಸಾಧ್ಯ. ಜ್ಞಾನ ಕಾರ್ಯವನ್ನೇ ಪ್ರಧಾನವಾಗಿ ಮಾಡ ಬರತಕ್ಕಂಥದ್ದು ಒಂದು, ಅಥವಾ ಕರ್ಮಾಚರಣೆಯನ್ನು ಮಾಡ್ತಾ ಜ್ಞಾನ ಅನುಸಂಧಾನ ಮಾಡೋದು ಒಂದು. ಆ ಭಾಗ ನಾನು ಹೇಳಿದ್ದೇನೆ ಅರ್ಜುನ, ಗೊಂದಲಕ್ಕೆ ಕಾರಣ ಇಲ್ಲ. ಒಂದು ಕೋರ್ಸ್ ಮುಗಿಸೋಷ್ಟು ಮಟ್ಟಿಗೆ ವಿವಾದವೇ ಇಲ್ಲ. MBBSO ನೀವೇ ಮಾಡೇ ಮಾಡ್ತಾನೆ, ಅದ್ರ ಬಗ್ಗೆ ವಿವಾದ ಇಲ್ಲ. ಮಾಡಿ ಆದ ಮೇಲೆ ಯಾವ ಟೈಪ್ ಪ್ರಶ್ನೆ ತೊಗೋಬೇಕೀಗ, ಟೀಚಿಂಗ್ ಪ್ರಶ್ನೆ ತೊಗೊಳ್ಬೇಕೋ ಎಕ್ಸಿಕ್ಯೂಟಿವ್ ಜಾಬ್ ತೊಗೊಳ್ಬೇಕು ಅಂತ ಪ್ರಶ್ನೆ ಬಂದರೆ ಅಲ್ಲಿ ವ್ಯತ್ಯಾಸವಾಗದೆ ಹೊರತು ಆರಂಭದಲ್ಲಿ ವ್ಯತ್ಯಾಸ ಇಲ್ಲ. ಇಲ್ಲಿ ತುಂಬ ಜನ ಸೋತಿದ್ದು ಇಲ್ಲಿ. ಭಗವದ್ಗೀತೆಯ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಗವಂತ ಕೊಟ್ಟ ಈ ಸಾಂಖ್ಯಯೋಗ ಕರ್ಮಯೋಗ ಅನ್ನೋ ವಿಭಾಗ ಯಾವ ಹಂತಕ್ಕೆ ಅನ್ವಯವಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಗೊಂದಲಕ್ಕೊಳಗಾದರು. ಭಗವಂತ ಸ್ಪಷ್ಟ ಹೇಳ್ತಾನೆ, ಜ್ಞಾನಿಗಳಿಗೆ ಈ ವಿಭಾಗ ಹೊರತು ಬೇರೆ ಕಾಲದಲ್ಲಿ ಅಲ್ಲ. ಇವತ್ತು ಇಂಜಿನಿಯರಿಂಗ್ ಸೀಟೇ ಸಿಕ್ಕಿಲ್ಲ ಅವನಿಗೆ, ಯಾವ ಬ್ರಾಂಚ್ ಅಂತ ಕೇಳಿದರೆ ಸೀಟ್ ಸಿಕ್ತೀನಿ, ಬ್ರಾಂಚ್ ಪ್ರಶ್ನೆ ಏನು ಬಂತೀಗ ಅವನಿಗೀಗ? ಪ್ರಶ್ನೆ ಸೀಟ್ ಸಿಕ್ಕ ಮೇಲೆ ಮುಂದಿನ ಪ್ರಶ್ನೆ, ಕ್ಲಾಸೇ ಸಿಗಬೇಕು, ಅಡ್ಮಿಷನ್ನೇ ಆಗಿಲ್ಲ, ಯಾವ ಸೆಕ್ಷನ್ ಅಂತ ಕೇಳಿದರೆ ಅಡ್ಮಿಷನ್ ಆಗಿ ಸೆಕ್ಷನ್ ಪ್ರಶ್ನೆ ಈಗ. ಸೆಕ್ಷನ್ ಪ್ರಶ್ನೆ ಬರೋದು ಅಡ್ಮಿಷನ್ ಆಗದೇ ಇದ್ದವರಿಗೆಲ್ಲ, ಆದವರಿಗೆ ಮಾತ್ರ. ಜ್ಞಾನ ಸಿದ್ಧಿಯಾದವರಿಗೆ, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಈ ಭಾಗ ಬೇಕು. ಅದಕ್ಕೋಸ್ಕರ ನೀನೀಗ ದೊಡ್ಡ ಕರ್ಮಯೋಗಿಯಾಗಿ ಸನಕಾದಿಗಳಂತೆ ಪಾಠ ಪ್ರವಚನ ಮಾಡಿಕೊಂಡು ಬರತಕ್ಕಂಥ ರೀತಿ ನಿನ್ನದಲ್ಲ. ಜನಕಾದಿಗಳಂತೆ ರಾಜ್ಯಭಾರವನ್ನು ಮಾಡಬೇಕು, ಕ್ಷತ್ರಿಯೋಚಿತವಾದ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ನೀನು ಹೇಳ್ತಾ ಇದ್ದೇನೆ ಅಂತ ಭಗವಂತ ವಿಶ್ಲೇಷಣೆ ಮಾಡ್ತಾ ಬಂದು ಅಲ್ಲಿ ಕೆಲವು ಗೊಂದಲನ್ನು ಪರಿಹಾರ. ಕರ್ಮವನ್ನು ಬಿಟ್ಟುಬಿಟ್ರೆ ಅದು ಸಾಧ್ಯ ಇಲ್ಲ. ಕರ್ಮ ಚಟವಾದರೂ ಬಿಟ್ಟೇ ಬಿಟ್ಟರೆ ಬಿಡ ಸಾಧ್ಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ ಕ್ರಿಯತೆ ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಕರ್ಮಾಚರಣೆ ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಾವು ಎಷ್ಟು ಸುಲಭ ನಮ್ಮ ಜೀವನದಲ್ಲಿ ನೋಡ್ತಾ ವಿಚಾರ ಮಾಡ್ತಾ ಹೋಗಬಹುದು. ಆ ಕರ್ಮವನ್ನು ಬಿಟ್ಟಿರಲಿಕ್ಕೆ ಎಂದಾದರೂ ಸಾಧ್ಯವಾಗಿದೆಯಾ ಜೀವನದಲ್ಲಿ ಯೋಚನೆ ಮಾಡಿ? ಸಾಧ್ಯವೇ ಆಗಿದೆ. ಮತ್ತು ಎಷ್ಟರಲ್ಲಿ ಕೆಲಸ ಬಿಟ್ಟು ಬಿಡ್ತಾರಲ್ಲ, ಕೆಲಸ ಬಿಡ್ತಾರೆ, ಇನ್ನೊಂದು ಕೆಲಸಕ್ಕೆ ಹೋಗಿ ಹೋಗ್ತಾರೆ, ಮಾಡೇ ಮಾಡ್ತಾರೆ, ಸುಮ್ಮನೆ ಕೂತು ಬಿಡ್ತಾರಲ್ಲ, ಕೂಡೋದು ಒಂದು ಕೆಲಸ ಅಲ್ಲ, ಕೂಡೋದು ಒಂದು ಕೆಲಸವೇ. ಕರ್ಮ ಅಂದರೆ ಎನಿ ಆಕ್ಟಿವಿಟಿ ಇಸ್ ಕಾಲ್ಡ್ ಕರ್ಮ. ಎನಿ ಆಕ್ಟಿವಿಟಿ ಅಂದಮೇಲೆ ಏನಾದರೂ ಒಂದು ಮಾಡದೇ ಇರೋಕ್ಕೆ ಸಾಧ್ಯ ಉಂಟಾ ಜೀವನಿಗೆ? ಇಲ್ಲವೇ ಇಲ್ಲ, ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಕರ್ಮ ಬಿಡೋದರಲ್ಲಿ ತಾತ್ಪರ್ಯ ಇಲ್ಲ, ಸರಿಯಾಗಿ ಮಾಡಬೇಕಷ್ಟೆ. ಕರ್ಮ ಬಿಡಲೂಬಾರದು, ಏನೋ ಕರ್ಮ ಮಾಡಲೂಬಾರದು. ಮಾಡಬೇಕಾದ ಕರ್ಮವನ್ನೇ ಮಾಡಬೇಕು. ಮಾಡಬೇಕಾದ ಕರ್ಮವನ್ನು ಮಾಡಬೇಕು ಕೂತರೆ ಸುಮ್ಮನೆ ಕೊಡೋದಿದ ಇಲ್ಲ, ಅಷ್ಟೇ ಇಲ್ಲ, ಏನೋ ಮಾಡಿ ಕ್ಲಾಸ್ಗೆ ಹೋಗೋದಿಲ್ಲ, ಸುಮ್ಮನೆ ಕೊಡೋದಿಲ್ಲ, ಸಿನಿಮಾ ಕೊಡೋ ಹೋಗ್ತಾನೆ ನಿಮ್ಮ ಅದು ಫಜಿತಿ ಆಗೋದು. ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಒಳ್ಳೆ ಕೆಲಸ ಬಿಟ್ಟು ಅವನು ಕೆಟ್ಟ ಕೆಲಸ ಮಾಡಿಯೇ ಮಾಡ್ತಾನೆ. ಆ ರೀತಿ ಒಳ್ಳೆ ಕೆಲಸ ಬಿಟ್ಟೆ ಅಂತ ಬಾಯಲ್ಲಿ ಹೇಳ್ತಾನೆ, ಕೆಟ್ಟ ಕೆಲಸ ಮಾಡ್ತಾನೆ. ಅವನೇನಂತ ಕರೀತಾರೆ? ಮಿಥ್ಯಾಚಾರ ಸಮುಚ್ಚತೆ. ಅವನು ಮಿಥ್ಯಾಚಾರಿ ಆಗ್ತಾನೆ. ಇನ್ನಿಕ್ಕೆ ಅದನ್ನು ಕೂಡಿಸ್ತಂತೆ, ಕಟ್ಟಿ ಕೂಡಿಸ್ಬಿಟ್ರೆ ಒಂದು ಕಡೆಗೆ ಕೂಡಿಸ್ಬಹುದು, ಅವನ ಮನಸ್ಸು ಮಾತ್ರ ಆ ಕಡೆ ಹೋಗಿರುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಯಾರು ಹೋಗಿರ್ತಾನೆ, ಬಿಡೋದಿಲ್ಲ ಅವನು. ಎಷ್ಟು ಕ್ಲಾಸಲ್ಲಿ ಕೂತಿರ್ತಾರೆ, ಹೋಗಬೇಕಾಗಿರುತ್ತೆ, ಚಕ್ಕರ ಹೊಡ್ಲಕ್ಕೆ ಅಂತ ಹೋಗ್ತಾನೆ, ಮೆಸೇಜಿಗೆ ಬಂದ್ಬಿಡ್ತಾನೆ ಪಾಪ. ಚಕ್ಕರ ಹೊಡ್ಲಕ್ಕೆ ಅಂತ ಹೋಗ್ತಾನೆ, ಅದೇ ಟೀಚರ್ ಬಾಯಲ್ಲಿ ಬರ್ತದೆ, ಏನು ಮಾಡಬೇಕಾಗ? ನಿರ್ವಾಯಲ್ಲಿ ಬಂದು ಕೂತು ಬಿಡ್ತಾನೆ. ಅದು ಮನಸ್ಸೆಲ್ಲ ಸಿನಿಮಾ ಥಿಯೇಟ್ರಲ್ಲೇ ಇರುತ್ತೆ ಪಾಪ. ಇಷ್ಟು ಏನಾಗ್ತಿರುತ್ತೋ, ಫ್ರೆಂಡ್ಸಿ ಬೇರೆ ಬರಲಿಕ್ಕೆ ಹೇಳ್ಬಿಟ್ಟಿರ್ತಾರೆ, ಎಲ್ಲಿ ಕಾಯ್ತಿರ್ತಾರೋ ಏನೋ ಎಂತೋ, ಇವನು ಪಾಠ ಇಲ್ಲ ಅವನು ಅದಲ್ಲಿ ಕೂತಿದ್ದಿಲ್ಲ, ಮನಸ್ಸೆಲ್ಲ ಅಲ್ಲಿ. ಇವನೇನಂತ ಕರೀತಾರೆ? ಮಿಥ್ಯಾಚಾರಸ್ತವುಚ್ಯತೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೇ ಮನಸಾಸ್ಮರನ್ ಮನಃ ಕರ್ಮೇಂದ್ರಿಯಾಣಿ ಅಂತ ವರ್ಣನೆ ಮಾಡ್ತಾ ಅವನನ್ನ ಮಿಥ್ಯಾಚಾರ ಸವುಚ್ಯತೆ, ಅವನು ಮಿಥ್ಯಾಚಾರಿ ಆಗ್ತಾನೆ. ಇದು ಬಹಳ ಸೂಕ್ಷ್ಮವಾದ ಮಾತು. ನಾವು ಸತ್ಕಾರ್ಯಗಳನ್ನು ಬಿಟ್ಟವರು ಏನೋ ಕೆಲಸ ಮಾಡ್ತಾ ಸುಮ್ಮನೆ ಕೊಡ್ತೀವಿ ಅಂತ ತಿಳ್ಕೊಳ್ಬೇಡಿ, ಮಿಥ್ಯಾಚಾರಿಗಳಾಗ್ತೇವೆ. ಅದರ ಭಗವಂತ ಮತ್ತೊಂದು ಕಾರಣವನ್ನು ಮುಂದಿಟ್ಟ. ಕರ್ಮ ಬಂಧಕ ಅಂದರೆ ಕರ್ಮ ಬಂಧಕ ಅಂತ ತಿಳ್ಕೊಳ್ಬೇಡ. ಕರ್ಮ ಬಂಧಕ ಅನ್ನೋ ಮಾತು ಫಲಾಪೇಕ್ಷೆಯಿಂದ ಮಾಡಿದ ಕರ್ಮ ಬಂಧಕ, ಸಕಾಮ ಕರ್ಮ ಬಂಧಕ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಭಗವಂತನ ಪೂಜಾರೂಪವಾಗಿ ಮಾಡಿದ ಕರ್ಮ ಎಂದೂ ಬಂಧಕವಲ್ಲ, ವಿಹಿತ ಕರ್ಮ ಬಂಧಕವಲ್ಲ, ನಿಷಿದ್ಧವಾದ ಕರ್ಮ ಬಂಧಕ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕರ್ಮ ಬಂಧಕ ಅನ್ನೋ ಒಗಟನ್ನು ಬಿಡಿಸ್ತಂತೆ ಆಯಿತು. ಕರ್ಮಣಾ ಬದ್ಧತೆ ಜಂತು ಅಂತ ಶಾಸ್ತ್ರ ಒತ್ತಿ ಒತ್ತಿ ಹೇಳುತ್ತೆ, ಕರ್ಮ ಮಾಡೋ ಅಂತಲೂ ಹೇಳುತ್ತೆ. ಇದೇನು ಗೊಂದಲ ಇದು? ಕರ್ಮ ಬಂಧಕ ಅಂತ ಹೇಳಿ ಅದನ್ನು
ಮಾಡು ಅಂತ ಹೇಳಿದ್ರೆ ಬಂಧನಲ್ಲಿ ಸಿಕ್ಕಾಕು ಅಂತ ಹೇಳಿದಾಗ ಆಯ್ತಲ್ಲ ಅಂದ್ರೆ, ಇಲ್ಲ ಕಾಮ್ಯಕರ್ಮಗಳು ಬಂಧಕವಾದ್ರಿಂದ ಅವನ್ನ ಮಾಡಬೇಡ. ಆ ವಿಷ್ಣು ಪೂಜಾ ರೂಪವಾಗಿ ಕರ್ತವ್ಯ ರೂಪವಾಗಿ ಏನು ಕರ್ಮವನ್ನು ಮಾಡ್ತೇವಲ್ಲ ಅದು ಬಂಧಕ ಅಲ್ಲ ಹೇಳಿದ್ದೇವೆ. ಆಗ ಬ್ಯಾಂಕ್ನ ಕ್ಯಾಶಿಯರ್ ಆದವನು ಕೆಟ್ಟ ಚೆಕ್ ಕೊಟ್ಟಿದ್ದಕ್ಕೆ ಲಕ್ಷ ರೂಪಾಯಿ ಕೊಟ್ಟುಬಿಟ್ಟ, ಬಂಧಕ ಅಲ್ಲೇ ಇಲ್ಲ. ಯಾಕೆ ಚೆಕ್ ಇದೆ ಅಕೌಂಟ್ ದುಡ್ಡಿದೆ ಕೊಟ್ಟ, ಏನು ಬಂಧಕ ಅಲ್ಲ. ಚೆಕ್ಗೆ ದುಡ್ಡೇ ಇಲ್ಲ ಅವನೊಳಗೆ, ಅದು 10 ರೂಪಾಯಿ ಕೊಟ್ಟ ಬಂಧಕ ಅಲ್ಲ. ಅರ್ಹತೆ ಇದೆ, 100 ರೂಪಾಯಿ ಕೊಟ್ಟರು ಬಂಧಕ ಅಲ್ಲ. ಆದರೆ ಸುಮ್ಮನೆ ತೆಗೆದು 10 ರೂಪಾಯಿ ಯಾರಿಗೋ ಕೊಟ್ಟುಬಿಟ್ಟ ಅದು ಬಂಧಕ. ಅದು 10 ರೂಪಾಯಿಗೆ ಕೆಲಸ ಕಳ್ಕೊತ, ನಿಮಗೆ 100,000 ರೂಪಾಯಿ ಕೊಟ್ಟರೆ ಕೆಲಸ ಕಳ್ಕೊಳ್ಳೋದಿಲ್ಲ. ಆಗ 10 ರೂಪಾಯಿ ಕೊಟ್ಟರೆ ಕೆಲಸ ಕಳ್ಕೊತಾರೆ, 1 ರೂಪಾಯಿ ಕೊಟ್ಟರೆ ಕಳ್ತಾನೆ ಕೆಲಸ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಬಂಧಕವಾದ ಕರ್ಮ ಫಲಾಪೇಕ್ಷೆಯಿಂದ ಹೊರಟಂತಹ ಅವಿಹಿತವಾದ ಕರ್ಮ ಇದೆಯಲ್ಲ ಅದು ಬಂಧಕ. ಫಲಾಪೇಕ್ಷೆಯನ್ನು ಬಿಟ್ಟಂತಹ ವಿಹಿತವಾದ ಕರ್ಮ ಎಂದೂ ಬಂಧಕವಲ್ಲ. ಅದಕ್ಕೆ ಯಜ್ಞಾರ್ಥ ತನ್ನ ಪದ ಬಹಳ ಮುಖ್ಯವಾದ ಪದ. ಯಜ್ಞ ಅಂದರೆ ಭಗವಂತ, ಅದಕ್ಕೆ ವಿಷ್ಣು ಸಹಸ್ರಾವಕ್ಕೂ ಭಗವದ್ಗೀತೆಗೂ ಸಂಬಂಧ ಹೇಳಿ. ಯಜ್ಞಕ್ಕೋಸ್ಕರ ಮಾಡಿದ ಕರ್ಮ ಅಂತ ಇಲ್ಲಿ ಹೇಳಿ, ಯಜ್ಞ ಅಂದರೆ ಯಜ್ಞೋ ಯಜ್ಞ ಹೃದ್ಯಜ್ಞಿ ಅಂತ ವಿಷ್ಣು ಸಹಸ್ರಾವದ ಯಜ್ಞ ಅಂದರೆ ವಿಷ್ಣು ಅಂತ ಹೇಳಿ. ವಿಷ್ಣು ಪ್ರಿಯಕರವಾದ ಕರ್ಮ ಎಂದೂ ಬಂಧಕವಾಗೋದಿಲ್ಲ. ಯೋಚನೆ ಮಾಡಬೇಡ, ಇನ್ನು ಬರೀ ಕರ್ಮ ಬಿಟ್ಬಿಡ್ತೇನೆ ಅಂತ ಕೇಳಿದರೆ ಆಗೋದೇನು? ಶರೀರ ಯಾತ್ರಾಪಿ ಜತೆಯನ್ನು ಪ್ರಸಿದ್ಧೇ ಅಕರ್ಮಣಃ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಾನೇ ಕೆಲಸ ಬಿಟ್ಬಿಡ್ತಾನೆ, ಕೆಲಸ ಬಿಟ್ಟೆ ಅಂದರೆ ಮುಂದೆ ಏನು ಮಾಡ್ತೀವಿ ಹೊರತಾಗಿ ಅಂತ ಕೇಳ್ತಾನೆ. ಏನಾದರೂ ಮಾಡಬೇಕಲ್ಲ ನೀನೀಗ, ಅದು ಕರ್ಮ ಬಿಡೋದು ಅಂದರೆ ಉಪಾಸಾಯದಾಗುತ್ತೆ. ಆಮೇಲೆ ಅದಲ್ಲ, ಕರ್ಮ ಸಿದ್ಧ ಕರ್ಮವನ್ನು ಬಿಡಬೇಕೆ ಹೊರತು ವಿಹಿತ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕರ್ಮದ ಮಹತ್ವವನ್ನು ಮತ್ತೊಮ್ಮೆ ಭಗವಂತ ಹೇಳ್ತಾನೆ. ಇವತ್ತು ಯಜ್ಞರೂಪವಾಗಿ ಕರ್ಮವನ್ನು ಮಾಡಬೇಕು, ಅದರಿಂದ ಇಡೀ ನಾವು ಬದುಕೋದಲ್ಲ ಜಗತ್ತೇ ಬದುಕುತ್ತೆ ಅಂತ ಭಗವಂತ ಹೇಳಿ ಜಗಚ್ಚಕ್ರ ಅಂತ ಕರೆದರು. ಸಹ ಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಥವಿಷ್ಯಧ್ವಂ ಏಷವೋ ಸೃಷ್ಟ ತಾಮಧುಕ್. ಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭದಲ್ಲಿ ಯಜ್ಞಗಳನ್ನು ಸೃಷ್ಟಿ ಮಾಡಿ, ದೇವತೆಗಳನ್ನು ಸೃಷ್ಟಿ ಮಾಡಿ, ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಅಪ್ಪಣೆ ಮಾಡ್ತಾ ಇದ್ದಾರೆ. ಇನ್ನೇ ನನ್ನ ಹತ್ರ ಬರಬೇಡಿ, ನೀವು ದೇವತಾ ಆರಾಧನೆ ಮಾಡಿ ಯಜ್ಞದ ಮೂಲಕವಾಗಿ ಅವರಿಗೆ ಫಲ ಕೊಡ್ತಾರೆ. ದೇವಾನ್ ಭಾವಯತ ಅನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಯಥ. ಇದು ಬ್ರಹ್ಮದೇವರು ಕೊಟ್ಟ ಆದೇಶ. ನೀವು ದೇವತಾರಾಧನೆ ನೀವು ಮಾಡಿ, ಅವರ ಫಲವನ್ನು ಅವರು ಕೊಡ್ತಾರೆ. ಹೀಗಾಗಿ ಪರಸ್ಪರ ನೀವು ಒಬ್ಬರನ್ನೊಬ್ಬರು ನಿಮಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಮುಂದಕ್ಕೆ ಬನ್ನಿ ಅಂತ ಭಗವಂತ ಹೇಳ್ತಾರೆ. ಇದು ಭಾರಿ ವಿಶೇಷ. ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದ, ದಿವಸ 10 ರೂಪಾಯಿ 100 ರೂಪಾಯಿ ಕೇಳು, ನೋಡು ಹೀಗೆಲ್ಲ ಮಾಡಬೇಡ ಬಾ, ಇಲ್ಲಿ ಕೆಲಸ ಕೊಡಿಸ್ಬಿಟ್ಟ ಅಂದ್ರೆ ಸರಿಯಾಗಿ ಕೆಲಸ ಮಾಡೋ ದುಡ್ಡು ಬರುತ್ತೆ. ಮತ್ತೆ ಬಂದು ನನ್ನ ಹತ್ರ ಬರಬೇಡ ಅಂತ ಹೇಳಿದ್ರೆ ಹವಾ ಹಾಕಿ, ಕೆಲಸ ಮಾಡಿ ದುಡ್ಡು ಬರ್ತಾನೆ ಇರ್ತ ಮುಂದಕ್ಕೆ ಹೋಗ್ತಾನೆ ಇರ್ತಾನು, ಮತ್ತೆ ನಮ್ಮ ಸಂಸಾರ ದೊಡ್ಡದಾಗಿಬಿಟ್ರೆ ಇನ್ಕ್ರಿಮೆಂಟ್ ಬರ್ತಾ ಇರ್ತ ಯೋಚನೆ ಮಾಡಬೇಡ. ಅದು ಕೆಲಸ ಅಂದ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಕೆಲಸ ಕೊಡಿಸಿದ ವ್ಯಕ್ತಿ ಮತ್ತೆ ಪಿಕ್ಚರ್ಗೆ ಬರದಂತೆ, ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಸಂಬಳ ಬರ್ತಾನೆ ಇರುತ್ತೆ. ಅದು ಹೇಗೆ ಆಫೀಸ್ ತಲೆಗೆ ಗೊತ್ತಾಗಿದೆಯೋ ಹಾಗೆ ನಮ್ಮ ಪಾಲಿಗೆ ಅನೇಕರಿಗೆ ಗೊತ್ತಿಲ್ಲ. ನಮ್ಮ ಪಾಲು ಸಂಧ್ಯಾವನ್ನೇ ಮಾಡಿ ಕೇಳ್ತಾರೆ, ಪೂಜೆ ಮಾಡಿ ಅಂತಾರೆ, ಸ್ನಾನ ಮಾಡಿ ಅಂತಾರೆ, ಸತ್ಯ ಹೇಳಿ ಅಂತಾರೆ, ಧರ್ಮಾಚರಣೆ ಮಾಡಿ ಅಂತಾರೆ. ಇವೆಲ್ಲ ಏನು ಗೊತ್ತಾ? ಇವೆಲ್ಲ ದೇವರನ್ನು ಮೆಚ್ಚಿಸ್ತಕ್ಕಂಥ ಅವನೇ ಹೇಳಿದ ಕೆಲಸಗಳು. ಅದು ಮಾಡ್ಕೊಂಡಿರಿ, ದೇವರ ಸುಸೂತ್ರ ನಡೆದೇ ನಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ಇವ್ರದ್ದೇ ನಂಬಿಕೆ ಹೋಗಿರೋದೇ ಇವತ್ತು ಪದ್ಧತಿಯಾಗಿರೋದು. ನಂಬಿಕೆ ಹೋಗಲೇ ಆಫೀಸ್ ಸರಿಯಾಗಿ ಕೆಲಸ ಮಾಡಿದ್ರೆ ಒಂದೇ ತಾರೀಕು ಸಂಬಳ ಬರಲೇಬೇಕು, ಬೇಡ ಅಂದ್ರೆ ಬಂದೇ ಬರೋದು. ಹಾಗೆ ನಾವು ಸಂಧ್ಯಾವನ್ನ ಇತ್ಯಾದಿ ಭಗವಂತನನ್ನು ಮೆಚ್ಚಿಸ್ತಕ್ಕಂಥ ಕೆಲಸ ಮಾಡಿದ ಮೇಲೆ ಮುಂದೇನು ಗತಿ ಅನ್ನೋ ಪ್ರಶ್ನೆ ಬರಲೇಬಾರದು, ಬರೋದಿಲ್ಲ. ಶ್ರೇಯಃ ಪರಮವಾಪ್ಸ್ಯತ, ಬರೀ ಶ್ರೇಯಸ್ಸಾಗತ್ತೆ ಅಂತ ಹೇಳಿಲ್ಲ, ಶ್ರೇಯಃ ಪರಮವಾಪ್ಸ್ಯತ, ಪರಂ ಶ್ರೇಯ ಅವಾಪ್ಸ್ಯತ. ನೀವು ಮೋಕ್ಷವನ್ನೇ ಕಾಣ್ತೀರಿ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಇದು! ಮೋಕ್ಷವನ್ನೇ ಕಾಣ್ತೀರಿ. ಸರಿಯಾಗಿ ಕೆಲಸ ಮಾಡಿದರೆ ಈ ತಿಂಗಳು ಸಂಬಳ ಬರೋದಲ್ಲ, ಮುಂದಿನ ತಿಂಗಳು ಬರುತ್ತೆ, ಮುಂದಿನ ವರ್ಷನೂ ಬರುತ್ತೆ, ಇನ್ಕ್ರಿಮೆಂಟು ಬರುತ್ತೆ, ಪ್ರಮೋಷನ್ನು ಬರುತ್ತೆ, ರಿಟೈರು ಆಗ್ತಾನೆ, ಪೆನ್ಷನ್ನು ಬರುತ್ತೆ, ಮತ್ತೆ ಡಿಯರೈಸ್ ಆಗ್ತಿರುತ್ತೆ. ಎಲ್ಲಿವರೆಗೆ ನೋಡಕ್ಕೆ ಹಾಕ್ಬಿಟ್ಟಿದೆ, ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತಿದೋ ಬದುಕಿರೋವರೆಗೂ ಹಾಗೇನು, ಸತ್ಮೇಲೆ ಫ್ಯಾಮಿಲಿ ಪೆನ್ಷನ್ವರೆಗೆ ಈ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಶ್ರೇಯ ಪರಮ ಅವಾಪ್ಸ್ಯತ, ನೀನೊಬ್ಬರು ಈ ರೀತಿ ಮಾಡ್ತಾ ಹೊರಟ್ರೆ ಶ್ರೇಯ ಪರಂ ಮೋಕ್ಷವನ್ನು ತಲುಪ್ತಿ ಅಂತ ಹೇಳ್ತಾರೆ. ಈ ಕರ್ಮಾಚರಣೆಯ ಮಹತ್ವ ಲೋಕದೊಳಗೆ ಯಾವ ನಿಯಮಗಳಿದೆಯೋ ಶಾಸ್ತ್ರ ನಿಯಮ ನೋಡಿದಾಗ ಭಗವಂತ ಎಷ್ಟು ರಕ್ಷಣೆ ಮಾಡ್ತಾನೆ ನಮ್ಮನ್ನು. ಅದನ್ನು ಮಾಡಲೇಬೇಕು ಅರ್ಜುನ. ಅದರ ಜೊತೆಗೆ ಹಾಗೆ ಮಾಡದೆ ಏನಾದರೂ ತಿಂದರೆ ಬದುಕಿದರೆ ಆ ಬದುಕು ಬದುಕಲ್ಲ. ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥತ ಜೀವತಿ. ಅವನು ಬರೀ ಪಾಪಕ್ಕೋಸ್ಕರ ಮಾಡಿದ ಬದುಕು ಅವನದಾಗತ್ತೆ. ಈ ಯಜ್ಞವನ್ನು ಜಗಚ್ಚಕ್ರವನ್ನು ನಡೆಸಬೇಕು, ಜಗಚ್ಚಕ್ರವನ್ನು ನಡೆಸಬೇಕು. ಆಸಿದ್ರೆ ಕೆಲಸ ಮಾಡಿ ಬಂದ, ಇವನಿಗೆ ಸಂಬಳ ಬಂತು, ಕೆಲಸದಿಂದ ಅವನ ಕೆಲಸ ಆಯ್ತು. ಈಗ ಯಾವುದು ಅವನು ಅಪ್ಲೈ ಮಾಡಿದ್ದ, ನೀನು ಆಫೀಸ್ಗೆ ಹೋದ ಕ್ಯಾಶಿಯರ್ ತಾನು ದುಡ್ಡು ಕೊಟ್ಬಿಟ್ಟ, ತನ್ನ ಕೆಲಸ ಮುಗಿತು, ದುಡ್ಡು ತಗೊಂಡು ಮಗಳು ಮದುವೆ ಮಾಡಿದ ಅವನ ಕೆಲಸ ಆಯಿತು. ಆ ಕೆಲಸ ಇನ್ನೊಂದಕ್ಕೆ ಅಪ್ಲೈ ಆಯ್ತು, ಹೋಗ್ತಾ ಸರ್ಕಲ್ ಅದೊಂದು ಹೋಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಇವನು ಮಾಡಿದ ಒಂದು ಕೆಲಸ ಎಷ್ಟು ಉಪಯೋಗಕ್ಕೆ ಬಂತು? ಗಡ್ಡನ ಟಿಕೆಟ್ ಕೊಟ್ಟ, ಅವನು ಬಸ್ ಸರಿಯಾಗಿ ಪ್ರಯಾಣ, ಡ್ರೈವರ್ ಡ್ರೈವ್ ಮಾಡಿದ, ಅವ್ರ ಕೆಲಸ ಇವನಿಗೆ ಸಂಬಳ ಬಂತು, ಅವನಿಗೆ ಸಂಬಳ ಬಂತು. ಕೂತ್ ಪ್ರಯಾಣಕ್ಕೆ ಏನು ಮಾಡ್ತಾನೆ? ಗುರಿ ಮುಟ್ತಾನೆ, ಅದು ಇಂಟರ್ವ್ಯೂ ಇತ್ತು, ಸೆಲೆಕ್ಟ್ ಆದ ಅವನಿಗೆ ಕೆಲಸ ಸಿಕ್ತು. ಮತ್ತೆ ಅವನಿಗೆ ಇನ್ನೊಂದು ಕೆಲಸ ಆಯ್ತು, ಜಗಚ್ಚಕ್ರ ಮುಂದೆ ಹೋಗ್ತಾನೆ ಇರುತ್ತೆ. ಅದು ಒಂದು ಕಡೆ ಕೈ ಬಿಟ್ಟ ಅಂದರೆ ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಆಮೇಲೆ ಇವನು ಆಫೀಸ್ಗೆ ಹೋಗಲಿಲ್ಲ ಅಂದ್ರೆ ಇವನಿಗೆ ಸಂಬಳ ಇಲ್ಲ ಅಲ್ಲ, ನಿನ್ನ ಕೆಲಸ ಹೆಡಪ್ಪ ಆಯ್ತೀಗ ಹೆಡಪ್ಪ ಇನ್ನೊಬ್ಬನ ಜೀವನ ಹೊತ್ತ ಮೇಲೆ ಕಲ್ಲು ಹೊಡೋದಂತೆ. ಜಗಚ್ಚಕ್ರ ಅನ್ನೋದು ಪ್ರತಿಯೊಬ್ಬನ ಕೆಲಸ ಇನ್ನೊಬ್ಬನ ಒಡಿತನ್ನ ಒಳಗೆ ಹಾಕೊಂಡೇ ಮುಂದುವರಿತಾ ಇದೆ. ಅದನ್ನು ಜಗಚ್ಚಕ್ರ ಅಂತ ಕರೀತಾರೆ. ಸರ್ಕಲ್ ಅಂತ ಕರಿತೇವಲ್ಲ ಅದು ಸೈಕಲ್, ಅದು ಮುಂದೆ ಹೋಗ್ತಾನೆ ಇರಬೇಕು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹಯಃ ಅಹಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಇಷ್ಟು ಶ್ಲೋಕಗಳಲ್ಲಿ ಜಗಚ್ಚಕ್ರದ ವಿವರಣೆ ಮತ್ತು ಭಗವಂತನ ಒಂದು ವ್ಯಾಪ್ತಿ. ಆ ಕರ್ಮಾಚರಣೆಯನ್ನು ಆ ರೀತಿ ಮಾಡೋದ್ರಿಂದ ನಮಗೆ ಬರತಕ್ಕಂಥ ಪುಣ್ಯ ಬಿಟ್ಟರೆ ನಮ್ಮ ಬದುಕು ಬರೀ ಪಾಪಕ್ಕೋಸ್ಕರ ಬದುಕಿದ ಬದುಕಾಗತ್ತೆ ಹೊರತು ಪುಣ್ಯ ಬರದು. ಅಘಾಯು ಇಂದ್ರಿಯಾರಾಮ ಮೋಹಂ ಪಾರ್ಥ ಸಜೀವತಿ, ಅವನು ಅಘಾಯುವಾಗ್ತಾನೆ. ಅಗಾರ್ಥಮೇವ ಆಯು ಯಶ್ಯ ಸಹ ಅಘಾಯು, ಪಾಪದ ಬದುಕು ಅಂತ ಕರೀತಾರಲ್ಲ ಪಾಪಕ್ಕೋಸ್ಕರ ಇರತಕ್ಕಂಥ ಬದುಕದು. ಮೋಹಂ ಪಾರ್ಥ ಸಜೀವತಿ, ಅವನ ಬದುಕು ವ್ಯರ್ಥ. ಪಾಪ ಸಂಪಾದನೆ ಮಾಡಿದ ಅನರ್ಥ, ಪುಣ್ಯ ಬರಲಿಲ್ಲ ವ್ಯರ್ಥ. ಎರಡೀತಿ ಅನರ್ಥವನ್ನು ಕಾಣುತ್ತಾನೆ. ನಮ್ಮ ಪ್ರತಿಯೊಂದು ಕ್ಷಣದಲ್ಲಿ ನಾವು ಜಗಚ್ಚಕ್ರದ ಒಂದು ಅಂಶವಾಗಿದ್ದೇವೆ. ನಾವು ಮಾಡ್ತಕ್ಕಂಥ ಕರ್ಮಾಚರಣೆ ಜಗತ್ತು ಮುಂದುವರಿಯುತ್ತೆ ಈ ಭಾವನೆ ನೋಡಬೇಕು. ಚಕ್ರದಲ್ಲಿ ಒಂದು ಭಾಗ ಕಟ್ ಮಾಡಿಬಿಟ್ರೆ ನಿಂತೋಯ್ತಾನೆ, ಮುಂದಕ್ಕೆ ಹೋಗೋದೇ ಇಲ್ಲ ಚಕ್ರ. ಪ್ರತಿಯೊಂದು ಭಾಗ ಸರಿಯಾಗಿ ಪರ್ಫೆಕ್ಟ್ ರೌಂಡ್ ಆಗಿದ್ರೆ ಮಾತ್ರ ಮೂವ್ ಆಗುತ್ತೆ, ಸ್ವಲ್ಪ ಕಟ್ ಆದರೆ ಮುಂದೋಯ್ತು. ನಾವು ಪ್ರತಿಯೊಬ್ಬರೂ ಅದರಲ್ಲಿ ಒಂದು ರೋಡ್ ಇದರಲ್ಲಿ ಇರ್ತಾರೆ, ಸರ್ಕಲ್ನಲ್ಲಿ ಇರ್ತಾರಲ್ಲ, ಅದರೊಳಗೆ ಇರತಕ್ಕಂಥ ಸರ್ಕಂಫರ್ಸ್ ಪ್ರತಿಯೊಂದು ಪಾಯಿಂಟು ಅಷ್ಟೇ ಇಂಪಾರ್ಟೆಂಟ್. ಪ್ರತಿ ಪಾಯಿಂಟ್ ಪಾಯಿಂಟು ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅನಂತ ಜೀವರೆಲ್ಲ ಆ ಪಾಯಿಂಟ್ ಅಂತ ಕೂತಿದ್ದಾರೆ, ತಮ್ಮ ದೇವರು ಕೊಟ್ಟ ಕೆಲಸವನ್ನು ಮಾಡಲೇಬೇಕು. ಆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಚಕ್ರ. ಆದರೆ ಚಕ್ರ ತಿರುಗಬೇಕಾದ್ರೆ ಸುಮ್ಮನೆ ತಿರುಗೋದಿಲ್ಲ, ಸೆಂಟರ್ ಇದೆಯಲ್ಲ ಅದನ್ನು ಆಕ್ಸಿಸ್ ಮಾಡಿ ತಿರುಗ್ತಾನೇ ಇರುತ್ತದು. ಆ ಸೆಂಟರ್ ಬಿಡ್ತೋದ್ರೆ ಚಕ್ರ ಹೋಗ್ತದೆ. ಸರ್ಕಲ್ ಅಂತ ಸೆಂಟರ್ ಡಿಫೈನ್ ಮಾಡಲೇಬೇಕು. ಸೆಂಟರ್ ಇಲ್ಲದೆ ಸರ್ಕಲ್ ಅಂದ ಅರ್ಥನೇ ಇಲ್ಲ. ಉಳಿದ ಸರ್ಕಲ್ ಎಲ್ಲ ಬಿಂದು ಸೆಂಟರ್ ಒಂದೇ ಒಂದು ಸ್ಮಾಲೆಸ್ಟ್ ಪಾಯಿಂಟ್ ಸೆಂಟರ್. ಸರ್ಕಂಫರೆನ್ಸ್ನಲ್ಲಿ ಪ್ರತಿ ಎಷ್ಟು ಪಾಯಿಂಟ್ ಇದೆ ಎಣಿಸೋಕ್ಕೆ ಆಗೋದಿಲ್ಲ. ಅನಂತ ಪಾಯಿಂಟ್ಸ್ ಅಲ್ಲಿದೆ, ಸಿಂಗಲ್ ಪಾಯಿಂಟ್ ಇಲ್ಲಿದೆ. ಅನಂತ ಪಾಯಿಂಟ್ ಒಂದು ಪಾಯಿಂಟ್ ಮಾತ್ರ ಸುತ್ತೋದು, ಅನಂತ ಪಾಯಿಂಟ್ ಒಂದೇ ಪಾಯಿಂಟ್ ಸುತ್ತಾ ಇರೋದು. ಆ ಯಾವ ಪಾಯಿಂಟು ಮೊದಲೇ ಪಾಯಿಂಟ್ ಆಗೋದಿಲ್ಲ, ಅವ ಅಲ್ಲೇ ಇಲ್ಲೇನೆ. ಮಧ್ಯದ ಪಾಯಿಂಟ್ ಅಂದರೆ ಭಗವಂತ, ಅವನೇ ಕೇಂದ್ರ ಅಂತ ಕರೀತು. ಅವನು ಕೇಂದ್ರ ಒಬ್ಬನೇ, ಸೆಂಟರ್ ಹೆಚ್ಚಾನೆ ಒಬ್ಬನೇ. ಏಕಮೇವಾದ್ವಿತೀಯಂ ಬ್ರಹ್ಮ ಏಕೋ ನಾರಾಯಣ ಆಸ್ತಿ. ಹತ್ತಾರು ಸೆಂಟರ್ ಇದ್ರೆ ಸರ್ಕಲ್ಲೇ ಆಗೋದಿಲ್ಲ. ಆಮೇಲೆ ಜಗತ್ತಿಗೆ ಹತ್ತಾರು ಜನ ಪ್ರೈಮ್ ಮಿನಿಸ್ಟರ್, ಹತ್ತಾರು ಜನ ಚೀಫ್ ಮಿನಿಸ್ಟರ್ ಯಾವ ಕೆಲಸನೂ ಆಗೋದಿಲ್ಲ, ಒಬ್ಬನೇ ಇರಬೇಕು. ಜಗತ್ತಿನ ಸರ್ಕಲ್ನ ಕೇಂದ್ರ ಅಂತ ಜಗಚ್ಚಕ್ರ ಅನ್ನೋ ಮಾತಿನೊಳಗೆ ಕೇಂದ್ರ ಬಿಂದು ಭಗವಂತ ಒಬ್ಬನೇ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ, ಅವನು ಮೂಲ ಕೇಂದ್ರವಾಗಿದ್ದಾನೆ. ಉಳಿದವರೆಲ್ಲ ಅವನು ಆರಾಧಕರಾಗಿದ್ದಾರೆ. ಡಿಸ್ಟೆನ್ಸ್ ಎಷ್ಟಿರುತ್ತೆ? ಆಲ್ವೇಸ್ ಸೇಮ್ ಡಿಸ್ಟೆನ್ಸ್. ಅಂದರೆ ಜೀವೇಶ್ವರ ಭೇದ ಯಾವಾಗ ಒಂದೇ ರೀತಿ ಇರುತ್ತೆ ಹೊರತು ಬದಲಾಗೋದೇ ಇಲ್ಲ. ಮೊದಲು ಅಷ್ಟೇ, ಆಮೇಲೆ ಸರ್ಕಲ್ ಎಷ್ಟು ದೊಡ್ಡದಕ್ಕಾದ್ರೂ ಆಗಲಿ, ಎಷ್ಟು ದೊಡ್ಡದಾದ್ರೂ ಕೂಡ ಸೆಂಟರ್ಗೂ ಸರ್ಕಲ್ ಹೆಸರು ಡಿಸ್ಟೆನ್ಸ್ ಮಾತ್ರ ಆ ಸರ್ಕಲ್ ಸೈಜ್ ತಕ್ಕಂತೆ ಯೂನಿಫಾರ್ಮ್ ಮೇಂಟೈನ್ ಆಗ್ತಾನೆ ಇರುತ್ತೆ. ಎಷ್ಟು ಅಲರ್ಟ್ ಮಾಡಿದ್ರು ಕೂಡ ಅಷ್ಟೇ, ಎಷ್ಟು ಕಂಪ್ರೆಸ್ ಮಾಡಿದ್ರು ಅಷ್ಟೇ, ಅದು ಬದಲಾಗೋದೇ ಇಲ್ಲ. ಅಂದರೆ ಅರ್ಜುನ ಜಗತ್ತಕ್ಕನ್ನು ನಡೆಸಲೇಬೇಕು, ಇಲ್ಲದೆ ಹೋದರೆ ಬದುಕು ಅತ್ಯಂತ ಅನರ್ಥಕರ ಅಂತ ಭಗವಂತ ಹೇಳಿ. ತುಂಬ ಜನಕ್ಕೆ ಯೋಚನೆ, ಅಯ್ಯೋ ನಮ್ಮ ಪಾಡೆ ನಾವು ಬದುಕ್ತೇವೆ, ನಮ್ಮ ಪಾಡೆ ನಾವು ಬದುಕ್ತೇವೆ, ದಡ್ಡ ಕೆಲಸದ ಬದುಕೋದೇನು ಬಂತು ಅಂತ ಕೇಳ್ತಾನೆ. ಕೆಲಸ ಬದುಕೋದೇನು ಬರ್ತೀನಿ, ಆಫೀಸ್ ಕೆಲಸ ನನ್ನ ಪಾಡೆ ಬದುಕ್ತೇನೆ ಅಂತ ಕೇಳಿದರೆ ಕಷ್ಟ ಗೊತ್ತಾಗೋದಿಲ್ಲ. ಒಂದನೇ ತಾರೀಕು ಬಂದಾಗ ಗೊತ್ತಾಗುತ್ತೆ ಸಂಬಳ ಇಲ್ದಾಗ, ಅವತ್ತೇನು ಗೊತ್ತಾಗೋದಿಲ್ಲ. ಓ ಪರವಾಗಿಲ್ಲ ಬಿಡು, ಸಿನಿಮಾಕ್ಕೆ ಹೋದೆ ನೋಡಿದ್ರೆ ಹೋಯ್ತು, ಇನ್ನೊಂದು ಒಂದು ನಾಲ್ಕು ದಿವಸ ಲೀವ್ ಹಾಕಿದೆ, ಆಮೇಲೆ ಅರ್ ಲೀವ್ ಹಾಕಿದೆ, ಆಮೇಲೆ ಇದು ಮುಗೀತು, ಆಮೇಲೆ ಸಂಬಳ ಹೋಗುತ್ತೆ, ಕೆಲಸನೂ ತೆಗೀತ. ಒಂದೆರಡು ದಿವಸ ಗೊತ್ತಾಗೋದಿಲ್ಲ ನಮ್ಮ ಸ್ಥಿತಿ. ಕರ್ಮ ಬಿಟ್ಟವ್ರ ಸ್ಥಿತಿ ಏನಾಗಿದೆ ಅಂದರೆ ಕ್ರೆಡಿಟ್ ಲೀವ್ ಎಲ್ಲ ಹೋಗ್ತಾ ಇದೆ, ಒಂದೊಂದು ಹೋಗ್ತಾ ಇದೆ ಅಷ್ಟೇನೆ. ಈ ಎಲ್ಲೂ ಒಂದೊಂದು ಕಟ್ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಿಲ್ಲ, ಸುಮ್ಮನೆ ಬಿಟ್ಟಿದ್ದಾರೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಂದು ಫೈನ್ ಡೇ ಕಟ್ ಮಾಡಿ ಶುರು ಮಾಡಿದ್ರು ಅಂದರೆ ಗತಿ ಮುಗಿತಾರೆ. ಇದನ್ನು ಅಬ್ಸರ್ವ್ ಮಾಡಿದರೆ ಒಂದೆರಡು ದಿವಸ ನಾವು ಎಂಜಾಯ್ ಮಾಡಲಿಕ್ಕೆ ಅಂತ ಹೋದ ಗಲಾಟಿಯೊಳಗೆ ತೊಂದರೆ ಆಗಲಿಲ್ಲ ಅಂತ ಕೇಳಿದರೆ ಆ ತೊಂದರೆ ಆಗದಿರೋದು ಬೇರೆ ಕಾರಣ ಇರುತ್ತೆ ಹೊರತು ನಾ ಕರ್ಮ ಬಿಟ್ಟು ಬದುಕಿದ್ದೇವೆ ಅಂತ ಅರ್ಥ ಅಲ್ಲ ಅಂತ ಹೇಳಿ. ಇಲ್ಲದೋರೆ ಅವನ ಬದುಕು ವ್ಯರ್ಥ. ಕೊನೆಗೆ ಬದುಕು ಯಾವಾಗ ಕರ್ಮವನ್ನು ಬಿಡಬಹುದು ಅಂದರೆ ಒಂದೇ ಒಂದು ಜಾಗ ಭಗವಂತ ಹೇಳ್ತಾನೆ. ಅಪರೋಕ್ಷ ಜ್ಞಾನಿಯಾದರೂ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ್ರೂ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ. ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ, ಹಿಂದೆ ವಿಸ್ತಾರವಾಗಿ ನೋಡಿದ್ದೇವೆ ಈಗಾಗಲೇ. ದೊಡ್ಡ ಅಂಶ ಅದು, ದೇವರು ಕಣ್ಣಾರೆ ಕಂಡರೂ ಕೂಡ ನಮ್ಮ ಕರ್ತವ್ಯವನ್ನು ಬಿಡಲಿಕ್ಕೆ ಬರೋದಿಲ್ಲ. ಅದು ಪುಂಡರೀಕ ಒಳ್ಳೆ ಸಾಕ್ಷಿ. ಅದಕ್ಕೆ ದೇವರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ, ಪುಂಡರೀಕ ನಾನು ಬಂದಿದ್ದೇನೆ ಅಂತ ಕೇಳಿದರೆ ಸ್ವಲ್ಪ ನಿದ್ದು ಹಾಗೆ ನಿಲ್ಲು ಅಂತ ಹೇಳಿದ್ದೆ. ನಾನು ನಮ್ಮ ತಂದೆ ತಾಯಿ ಸ್ನಾನ ಮಾಡಿಸ್ತಾ ಇದ್ದೇನೆ, ನಾನೀಗ ಬರೋದಿಲ್ಲ, ಸ್ವಲ್ಪ ನಿಲ್ಲು ಅಂತ ಇಟ್ಟಿಗೆ ಬಿಸಾಕಿದೆ ನಾನು. ಓಂ ನಮೋ ನಾರಾಯಣಾಯ ಆಸನ್ಮ ಸಮರ್ಪಣೆ ಅಷ್ಟೇ ಕೂಡಿಸ್ಬೇಕಲ್ಲ. ಪರಮಾತ್ಮ ನಿಂತೇ ಬಿಟ್ಟಂತ ಅದರ ಮೇಲೆ ಇವತ್ತಿಗೆ ನಿಂತಿದ್ದಾರೆ, ಎಷ್ಟು ಆಶ್ಚರ್ಯ. ಯಾವ ಅಪ್ಪ ಅಮ್ಮನ ಕೈ ಬಿಟ್ಟು ಈ ಕಡೆ ಓಡಿ ಬಂದುಬಿಟ್ಟಿದ್ದರೆ ಅದು ಪೂಜೆ ಆಗ್ತಿರಲಿಲ್ಲ. ಭಗವಂತ ನೀನೇ ಹೇಳಿದ್ದೀಯಲ್ಲ ಪಿತೃದೇವೋ ಹೋವ ಮಾತೃದೇವೋ ಹೋವ ಹೇಳಿದ್ದೀಯಲ್ಲ, ಇಲ್ಲಿ ಆರಾಧನೆ ಮಾಡ್ತೇನೆ,
ನಮಗೀಗ ಅರ್ಥ ಆಗ್ತದೆ. ದೇವರು ಕಣ್ಣಾರೆ ಕಂಡಾಗಲೂ ಕೂಡ ಅವನ ತಂದೆ ತಾಯಿ ಸೇವೆ ಬಿಡಲಿಲ್ಲ ಅಂತ ಹೇಳಿದರೆ ಜ್ಞಾನಿಗಳು ಕೂಡ ಕರ್ಮಾಚರಣೆ ಬಿಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ವಿಹಿತ ಕರ್ಮಾಚರಣೆಯನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಯಾವಾಗ ಬಿಡಬಹುದು ಅಂತ ಕೇಳಿದರೆ ಯಸ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ ಆತ್ಮನ್ನೇವಚ ಸಂತುಷ್ಟ ತಸ್ಯ ಕಾರ್ಯಂ ವಿದ್ಯತೆ. ದೇವರನ್ನು ಧ್ಯಾನ ಮಾಡ್ತಾ 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 ಮೈ ಮರೆತು ಬಿಡ್ತಾನಲ್ಲ, ಅವಾಗ ಏನು ಯೋಚನೆ ಇಲ್ಲ ಅಂತ. ದೇವರು ಮೈ ಮರಿಬೇಕವನು. ಆ ಮೈ ಮರೆಯೋ ಕಾನ್ಸೆಪ್ಟನ್ನೇ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆದಿವೆ. ಜ್ಞಾತ ಪ್ರಜ್ಞಾತ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಈ ಪದ ಬಂದಿರೋದು ಅಂದರೆ ಹೊರಗಿನ ಜಗತ್ತಿನ ಬಗ್ಗೆ ಏನೇನೂ ಪರಿಜ್ಞಾನ ಇಲ್ಲ, ಅದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಅವನು ಏನು ಹೇಳ ಕೋಮಸ್ಥೇಜಲ್ಲಿದ್ದವನಿಗೆ ಇವತ್ತು ನಮಗೆ ಅಸಂಪ್ರಜ್ಞಾ ಸಮಸ್ಥಿತಿ ಗೊತ್ತಿಲ್ಲ, ಈ ಕೋಮಸ್ಥೇಜ್ ಗೊತ್ತಿದೆ ಅಷ್ಟೇ. ಅವನು ಏನು ಗೊತ್ತಾಗುತ್ತೆ, ಏನೇನೋ ಗೊತ್ತಾಗುತ್ತೆ, ಏನೂ ಗೊತ್ತಾಗೋದಿಲ್ಲ ಪಾಪ. ಅವನು ನಿಯಮ ಏನು ಹೇಳೋದು ಈ ಮಧ್ಯೆ ಸಂಧಾನ ಮಾಡೋದು ಕೇಳಿ ಏನು ಹೇಳ್ತಾನೆ ಪಾಪ. ಅವನಾಗ ಪಾಪ ಔಷಧ ಒಳಗೆ ಬರೋದಿಲ್ಲ ಅವನಿಗೆ, ಏನೇನೋ ಬರೋದಿಲ್ಲ. ಆ ಸ್ಥಿತಿಯಲ್ಲಿರ್ತಾರೆ. ಅಂದರೆ ಇವತ್ತು ನಾವು ಹಿಂದಿನ ಕಾಲದಲ್ಲಿ ಅಪರೋಕ್ಷ ಜ್ಞಾನಿಗಳನ್ನು ಕಾಣೋ ಯೋಗ ಇತ್ತು, ನಮಗೆ ಕೋಮಸ್ಥೇಜನ್ನು ಕಾಣೋ ಯೋಗ ಇದೆ, ಇಷ್ಟೇ ಡಿಫರೆನ್ಸ್. ಆಗಿನ ಜಗತ್ತಿನ ತುಂಬ ಅಪರೋಕ್ಷ ಜ್ಞಾನಿಗಳು, ಇವತ್ತು ಆಸ್ಪತ್ರೆ ತುಂಬ ಅಂಥ ಜನ ಇದ್ದಾಗ ಆಗಿಬಿಟ್ಟಿದೆ ಅಷ್ಟೇ. ಮತ್ತು ಎದ್ದಾಗಲೇ ಸಿನಿಮಾ ಹೇಳ್ಕೊತ ಕೋಮಸ್ಥೇಜನ ಇದ್ದಾಗಿರ್ತಾನೆ, ಅಲ್ಲಿ ಬಳಿಗೆ ಆಗಿರಬೇಕು, ಎಚ್ಚರಿಕೆ ಏನೋ ನೋಡ್ತಾ ಹೋಗ್ತಿರ್ತಾನೆ. ಈ ರೀತಿ ಇದ್ದರೆ ಯಾವುದೋ ಭ್ರಮೆ ಭ್ರಾಮಕ ಜಗತ್ತು, ಏನೋ ಕಾಲ್ಪನಿಕವಾದ ಒಂದು ವ್ಯವಹಾರಗಳು, ಏನು ಪ್ರಯೋಜನ ಇಲ್ಲ. ಯಾವನು ಈ ಮಟ್ಟವನ್ನು ತಲುಪ್ತಾನೆ ಅರ್ಜುನ, ತಸ್ಯ ಕಾರ್ಯಂ ನ ವಿದ್ಯೆ, ಅವನಿಗೇನು ಯೋಚನೆ ಇಲ್ಲ. ಅವನಿಗೆ ಕೇವಲ ಎಲ್ಲ ಕರ್ಮದಿಂದ ವಿನಾಯಿತಿ ಇರುತ್ತೆ. ಆದರೆ ಹುಷಾರು, ಆ ಎಚ್ಚರ ಬಂತಾ ಇಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು. ಬಂಧನ ತಪ್ಪಿದ್ದಲ್ಲ ಮಾಡ್ತಾನೆ ಇರಬೇಕು. ಆಗ ಒಂದು ಸಮಸ್ಯೆ ಬಂತು. ಈ ರೀತಿ ಕರ್ಮಾಚರಣೆಯನ್ನು ಮಾಡಲಿಕ್ಕೆ ಹೊರಟ್ರೆ ಕರ್ಮಾಚರಣೆ ಮಾಡಲಿಕ್ಕೆ ಕೊಟ್ಟ ದೊಡ್ಡ ಏನು ಪ್ರಯೋಜನ, ದೊಡ್ಡವರು ಮಾಡೋದಾದ್ರೆ ಏನು ಪ್ರಯೋಜನ ಅಂದರೆ, ಹಿಂದವ್ರು ಮಾಡಿದ್ದಾರೆ ನೋಡು ಅರ್ಜುನ, ಕರ್ಮಣೈವಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ. ಜನಕಾದಿ ಮಹಾನುಭಾವರೆಲ್ಲ ಕರ್ಮಾಚರಣೆ ಮಾಡಿಯೇ ಬದುಕಿದ್ದಾರೆ. ಈ ಮಾತು ತುಂಬ ಮುಖ್ಯವಾದದ್ದು. ಜನಕಾದಿಗಳನ್ನು ಪರಮಾತ್ಮ ಕೋಟ್ ಮಾಡ್ತಾರೆ, ಆದರೆ ಕರ್ಮ ಬಿಟ್ಟು ದೊಡ್ಡವರಾದವರಲ್ಲ, ಕರ್ಮಾಚರಣೆ ಮಾಡಿಯೇ ದೊಡ್ಡವರಾದವರು. ತುಂಬ ಜನ ನಾಲ್ಕು ಮಾತು ಹೇಳಿದರು ಅಂದರೆ ಕರ್ಮ ಬಿಟ್ಟುಬಿಡಿ ಅಂತಲೇ ಮೊದಲನೇ ಮಾತು. ಜನಕ್ಕೆ ಭಾರಿ ಖುಷಿಯಾಗಿಬಿಡ್ತದೆ, ಹೇಗೋ ಬಿಟ್ಟಿರ್ತಾರೆ, ಬಿಟ್ಟಿದ್ರೆ ರಿಜಿಸ್ಟರ್ ಇದಾದ ಲೆಕ್ಕ, ರೆಗ್ಯುಲರೈಸ್ ಆದಾಗ ಲೆಕ್ಕ. ಆ ಮಾತು ಆಡಬಾರದು. ಜನಕಾದಿಗಳನ್ನು ನೋಡಿ ಮೊದಲು, ರಾಯರ್ ಬಡ್ಕರಿ ಕೂತಿರ್ತಾರೆ ಕರ್ಮ ಬಿಡಿ ಅಂತ ಹೇಳಿದ್ರೆ, ರಾಯರ್ ಕರ್ಮ ಬಿಟ್ಟರೆ ನಮಗತಿ ಏನಾಗ್ತಿತ್ತು ಯೋಚನೆ ಮಾಡಿ ನೋಡೋಣಂತೆ. ಅವ್ರು ಗ್ರಂಥ ಬರೆದೇ ಹೋಗಿದ್ರೆ, ಪಾಠ ಪ್ರವಚನ ಮಾಡದೇ ಹೋಗಿದ್ರೆ ನಮಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಅಂಥ ಜ್ಞಾನಿಗಳು ಹಾಗೆ ತಾನೇ ಮಾಡಿ ಪೂಜ್ಯರಾದವರು. ಇವತ್ತು ಅವರ ಪೂಜ್ಯತೆಯ ಯಶಸ್ ಎಲ್ಲಿದೆ? ಸತ್ಯ ಧರ್ಮರಥಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ. ಅವರು ಎಕ್ಸೆಂಪ್ಷನ್ ಕ್ಲೇಮ್ ಮಾಡಲೇ ಇಲ್ಲ, ಸತ್ಯವನ್ನು ಅನುಷ್ಠಾನ ಮಾಡಿದರು, ಧರ್ಮ ಪಾಲನೆ ಮಾಡಿಯೇ ಮಾಡಿದರು, ಲೋಕಮಾನ್ಯರಾಗಿದ್ದಾರೆ. ಆದ್ದರಿಂದ ನಮಗೆ ಭಗವದ್ಗೀತೆ ಹೇಳಿದ ಜನಕಾದಿಗಳು, ಜನಕಾದಿಗಳನ್ನು ಕಂಡವರು ಭಾರಿ ದೂರ ಆದರು. ರಾಘವೇಂದ್ರ ಸ್ವಾಮಿಗಳನ್ನು ಕಂಡವರಲ್ಲ ನಾವು, ವೃಂದಾವನಂತ ಕಾಣ್ತೇವಲ್ಲ. ಆ ಮಟ್ಟಿಗಾರ ಅರ್ಥ ಮಾಡಿಕೊಂಡ್ರೆ ಸಾಕು, ಆ ಮಟ್ಟಿಗೆ ಅರ್ಥ ಮಾಡಿಕೊಂಡು ಎಷ್ಟೋ ವಿಷಯ ನಮ್ಗೆ ಗೊತ್ತಾಗುತ್ತೆ. ವೃಂದಾವನ ಪ್ರತೀಕದೊಳಗೆ ಅವ್ರ ವ್ಯಕ್ತಿತ್ವವನ್ನು ಚಿಂತನೆ ಮಾಡ್ತೇವಲ್ಲ, ಅವರ ಆದರ್ಶ ಕಣ್ಣಿಗೆ ಕಂಡೇ ಕಾಣುತ್ತಾಗ. ಅಂಥವರು ಕರ್ಮಾಚರಣೆ ಬಿಡಲಿಲ್ಲ ಅಂದಮೇಲೆ ನಾವು ಬಿಟ್ಟರೆ ನಮ್ಮ ಗತಿ ಏನು ಯೋಚನೆ ಮಾಡಬೇಕ. ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ. ಇನ್ನು ಮುಂದಿನ ಮಾತು, ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ನಮಗೇನು ಪ್ರಯೋಜನ ಅಂತ ತಿಳ್ಕೊಂಡಿದ್ದೀಯಲ್ಲ, ತಿಳ್ಕೊಳ್ಬೇಡ, ಲೋಕ ಸಂಗ್ರಹಕ್ಕೋಸ್ಕರ ಮಾಡು. ಲೋಕ ಸಂಗ್ರಹ ಅಂದರೆ ಜನಗಳಿಗೆ ತಿಳುವಳಿಕೆ ತಂದುಕೊಡೋದು ಅಂತ. ಜನಗಳಿಗೆ ನಿನಗೇನು ತಿಳುವಳಿಕೆ ಬಂದಿದೆ, ಉಳಿದವರು ಬರಬೇಕಲ್ಲ. ತಿಳುವಳಿಕೆ ಬಾರದಿದ್ದವರಿಗೆ ತಿಳುವಳಿಕೆ ತಂದುಕೊಡ್ತಕ್ಕಂಥ ಜವಾಬ್ದಾರಿ ತಿಳಿದವನಿಗೆ ಇರೋದರಿಂದ ನೀನು ಕರ್ಮಾಚರಣೆ ಮಾಡಲೇಬೇಕು. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ, ಲೋಕ ಸಂಗ್ರಹಕ್ಕೋಸ್ಕರ ಮಾಡಬೇಕು ನೀವೀಗ. ಆಗಲು ಅನ್ನ ಪ್ರಯೋಜನ ಬರುತ್ತೆ ಅಂದರೆ, ಲೋಕ ಸಂಗ್ರಹದಿಂದ ನಮಗೆ ಮೋಕ್ಷದಲ್ಲಿ ಆನಂದ ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಮೋಕ್ಷದಲ್ಲಿ ಆನಂದ ವೃದ್ಧಿ ಆಗುತ್ತೆ. ಮೇಷ್ಟು ಪಾಠ ಮಾಡ್ತಾ ಅದೇ ಪುಸ್ತಕನೇ ಪಾಠ ಮಾಡ್ತಿರ್ತಾನೆ ಪಾಪ. 10ನೇ ವರ್ಷ ನಮ್ಮ ಸಿಲಬಸ್ ಚೇಂಜ್ ಆದ ಭಾರಿ ಕಡಿಮೆ. ಇತ್ತೀಚೆಗಂತೂ ಮೊದಲೆಲ್ಲ ವರ್ಷ ಎರಡು ಚೇಂಜ್ ಆಗಿಬಿಡ್ತೀವಿ, 5-10 ವರ್ಷ ಚೇಂಜ್ ಆಗೋದೇ ಇಲ್ಲ. ಮೇಷ್ಟಿಗೂ ಅನುಕೂಲ, ಸರ್ಕಾರಕ್ಕೂ ಅನುಕೂಲ. ಪ್ರಿಂಟಿಂಗ್ ಖರ್ಚು ಅವ್ರಿಗೆ ಉಳಿಯುತ್ತೆ, ಓದೋ ಖರ್ಚು ಇವ್ರಿಗೆ ಉಳಿಯುತ್ತೆ. ಈ ಥರ ಅದೇ ಪುಸ್ತಕ ಪಾಠ ಮಾಡ್ತಿರೋದು, ಪಾಠ ಮಾಡ್ತಿರೋದೇನು. ಅವಾಗ ಏನಾಗುತ್ತೆ ನೋಡೋರಿಗೆ, ಅಂದರೆ ಅದೇ ಪುಸ್ತಕ ಪಾಠ ಮಾಡಿ ಏನು ಬರುತ್ತೆ ನಿಮಗೀಗ? ಸಂಬಳ ಬರುತ್ತಲ್ಲ, ಇಂಕ್ರಿಮೆಂಟ್ ಜಾಸ್ತಿ ಆಗುತ್ತಲ್ಲ. ಈ ಪ್ರಯೋಜನ ನಿಮಗಿದೆಯಲ್ಲ ಈಗ. ಹುಡುಗನಿಗೆ ನಾಲೆಜ್ ಬರುತ್ತೆ, ನಿಮಗೆ ಸಂಬಳ ಜಾಸ್ತಿ ಆಗುತ್ತೆ. ಹೇಳಿಕೊಟ್ಟವನಿಗೆ, ಮಾಡಿ ತೋರಿಸಿದವನಿಗೆ, ಸಂಧಾನೆ ಮಾಡಬೇಕು ಅಂತ ಒಬ್ಬರು ನೋಡಿ ತಿಳ್ಕೊಂಡ ಇನ್ನೊಬ್ಬನು ಮಾಲಿಕ್ ಶುರು ಮಾಡಿಬಿಟ್ಟ. ಅವನು ಎಷ್ಟು ಸಂಧಾನೆ ಮಾಡ್ತಾ ಇರ್ತಾನಲ್ಲ, ಇವನ ಸ್ಫೂರ್ತಿಯಿಂದ ಬಂತಲ್ಲ, ಅವನ ಪುಣ್ಯದಷ್ಟೇ ಇವನಿಗೆ ಬರ್ತಾನೆ ಇರುತ್ತೆ ಅಂತ ಹೇಳುತ್ತ. ಆದ್ದರಿಂದ ಅವನ ಪುಣ್ಯ ಜಾಸ್ತಿ ಆಗ್ತಾನೆ ಇರುತ್ತೆ. ಇದರ ಲೋಕ ಸಂಗ್ರಹದ ಮಹತ್ವ ಇತ್ತು. ಇವತ್ತು ನಮಗೆ ಆ ರೀತಿ ಮಾಡಿ ಪುಣ್ಯ ಕಟ್ಕೋತಾ ಇಲ್ಲ, ಬಿಟ್ಟು ಬಿಟ್ಟು ನೋಡೋರಿಗೆ ಎಕ್ಸಾಂಪಲ್ ಆಗಿಬಿಡೋದು. ಇವನು ಬಿಟ್ಟು ಬಿಡ್ತಾನೆ, ಅವನು ಇನ್ನೊಬ್ಬನು ಬಿಡ್ತಾನೆ, ಅವನು ಮತ್ತೊಬ್ಬನು ಬಿಡ್ತಾನೆ, 1000 ಜನ ಬಿಡ್ತಾರೆ. ಒಬ್ಬನು ಬಿಟ್ಟಿದ್ದನ್ನು ನೋಡಿ 1000 ಜನ ಬಿಟ್ಟರಲ್ಲ, ಅಷ್ಟು ಪಾಪಗಳು ಪುನಃ ಇವನು ಬರ್ತಾ ಇರುತ್ತೆ. ಈ ಮತ್ತೆ ಇವತ್ತು ಅಂಥ ಕೇಸ್ ಜಾಸ್ತಿ ಇದೆ, ಮಾಡಿ ನೋಡೋ ಕೇಸುಗಳಿಲ್ಲ, ಬಿಟ್ಟು ನೋಡೋ ಕೇಸುಗಳೇ ಜಾಸ್ತಿ. ಅವನು ಬಿಟ್ಟ ಅಂತ ಏನು ಬಿಡು, ಇವನು ಬಿಟ್ಟ ಅಂತ ಅವನು ಬಿಡು. ಈ ರೀತಿ ಮಾಡಬಾರದು. ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯ ಕಾರ್ಯಕ್ಕೆ ಸ್ಫೂರ್ತಿಯನ್ನು ಕೊಟ್ಟು
ಎಚ್ಚರಿಕೆಯನ್ನು ಕೊಟ್ಟು ನಾವು ಅದರಿಂದ ಬದುಕಬೇಕು. ಕೃಷ್ಣ ಯಾವುದೇ ದೃಷ್ಟಾಂತ ಕೊಡಲಿಲ್ಲ, ಮಾತ್ರ ಜನಕಾದಿ ದೃಷ್ಟಾಂತ ಕೊಟ್ಟ. ತಂದೆ ದೃಷ್ಟಾಂತ ಕೊಡ್ತಾನೀಗ, ತರದೇ ದೃಷ್ಟಾಂತ ಕೊಡ್ತ. ಜನಕಾದಿಗಳ ಕೇಸಲ್ಲಿ ಏನಾಗಿದೆ ಅಂದರೆ ಮಾಡಿದ್ದನ್ನು ಅವರಿಗೂ ಸ್ವಲ್ಪ ಬೆನಿಫಿಟ್ ಇದೆ, ಅವರಿಗೂ ಮೋಕ್ಷದಲ್ಲಿ ಆನಂದ ವೃದ್ಧಿ ಇದೆ. ಪರಮಾತ್ಮ ತನ್ನ ವಿಷಯ ಹೇಳ್ತಾನೆ, ನನ್ನ ನೋಡಯ ಅರ್ಜುನ, ಈಗ ಯದ್ಯದಾಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಮಾಡಿದ ಚಿಕ್ಕವರು ಮಾಡಿಬಿಡ್ತಾರೆ, ಅವರ ಮಾತೇನಂತೆ ನಡತೆ ಅಂತ ಅನುಕರಣೆ ಮಾಡಿಯೇ ಬಿಡ್ತಾರೆ. ಎಷ್ಟೋ ಸತ್ಯ ಮನೆಯೊಳಗೆ ಏನು ಮಾಡ್ತಾರೆ ಗೊತ್ತಾ, ಯಾರು ಕರೆ ತಿಂಡಿ ತಿಂತಾನೆ ಇರೋ ಎಲ್ಲ ಬಿಟ್ಟುಬಿಟ್ಟಿರ್ತಾರೆ. ಯಾಕೆ ಏನಾಗಿದೆ ಅಂತ ಕೇಳ್ತಾರೆ. ಇಲ್ಲ, ನಮ್ಮ ಹುಡುಗನಿಗೆ ಜಾಂಡೀಸ್ ಆಗಿದೆ ಅಂತ ಹೇಳ್ತಾರೆ. ನಿಮ್ಮ ಹುಡುಗಿ ಜಾಂಡೀಸ್ ಆದರೆ ನೀವ್ಯಾಕೆ ತಿನ್ನಬಾರ್ದು ಅಂತ ಕೇಳಿದರೆ, ನಾವು ತಿಂದ್ರೆ ನೋಡ್ತಾನೆ ಅವನು ತಿನ್ನಬೇಕು ಅನಿಸುತ್ತೆ ಅಂತ ಹೇಳ್ತಾರಪ್ಪ. ನಾವು ತಿನ್ನೋದು ನೋಡಿದ ತಕ್ಷಣ ಅವನಿಗೆ ಟೆಂಪ್ಟ್ ಆಗ್ತಾನಾಗ, ಅದು ಅವನಿಗೋಸ್ಕರ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ತಮಗೆ ಇವನಿಗೆ ರೋಗ ಇಲ್ಲ, ರೋಗ ಇರೋದು ಅವನಿಗೆ, ಅವನಿಗೆ ರೋಗ ಇದೆ ಅವನು ತಿಂದು ಕೆಡಬಾರ ತೀರು ಪಾಪ ಕರೆ ತಿಂಡಿ ಬಿಟ್ಟು ಕೂತ್ಬಿಟ್ಟಿರ್ತಾರೆ. ಎಷ್ಟು ಆಶ್ಚರ್ಯ! ಭಗವಂತ ತನ್ನ ವಿಷಯ ಹೇಳ್ಕೊತಾನೆ, ನನಗೇನು ಆಗಬೇಕಾಗಿಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಅರ್ಜುನ, ನಾನು ಮೂರು ಲೋಕದಲ್ಲಿ ಎಲ್ಲೂ ನನಗೆ ಕೆಲಸ ಇಲ್ಲ. ಈ ಮಾತನ್ನು ಗಮನಿಸ್ಬೇಕು. ನಾವು ತುಂಬ ಜನ ಯಾವುದೋ ಊರಲ್ಲಿ ಲೀವ್ ಹಾಕೋಗ್ಬಿಟ್ಟಿರ್ತಾರೆ, ಅಲ್ಲಿ ಅವರೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನಿಮಗೆ ಕೆಲಸ ಅಂದರೆ ಸದ್ಯ ಈ ಊರಲ್ಲಿ ಕೆಲಸ ಇಲ್ಲ ಮಾರಾಯ, ಐ ಆಮ್ ಆನ್ ಲೀವ್ ಟುಡೇ, ಲೀವ್ ಇದ್ಬಿಟ್ಟಿದ್ರೆ ಅಲ್ಲಿ ಹೋದ್ರೆ ಕೆಲಸ ಶುರುವಾಗುತ್ತೆ, ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿ. ಒಂದೂರು ಕೆಲಸ, ಬೇರೆಯವ್ರಲ್ಲಿ ಕೆಲಸ ಇಲ್ಲ ಅವನಿಗೆ. ಆದರೆ ಪರಮಾತ್ಮನಿಗೆ ಯಾವ ಊರಲ್ಲೂ ಕೆಲಸ ಇಲ್ಲ ಪರಮಾತ್ಮನಿಗೆ. ಯಾಕೆ? ಪೂರ್ಣವು ನಾನವಾಪ್ತಮ್ಮ ವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಇಂದ್ರಾದಿ ದೇವತೆಗಳು ಅಲ್ಲಿದ್ದಾರೆ, ಅಲ್ಲಿರೋ ಕೆಲಸ ಬೇರೆ, ಭೂಲೋಕಕ್ಕೆ ಬರ್ತಾರೆ, ಇಲ್ಲಿರೋ ಕೆಲಸ ಬೇರೆ. ಅರ್ಜುನ ಅದೇ ಆಗಿರೋದೀಗ, ಇಂದ್ರದೇವರೇ ಅರ್ಜುನ. ಈಗ ಇವನಿಗೆ ಈ ಕೆಲಸ ಆಗಲೇಬೇಕಾಗಿದೆ ಇತರಿಂದ. ಅರ್ಜುನ ಕೃಷ್ಣನಿಗೆ ಎಲ್ಲೂ ಕೆಲಸ ಆಗಬೇಕಾಗಿಲ್ಲ. ಅರ್ಜುನ ಇದ್ದ ಬಿಟ್ಟು ಹೋಗ, ನನಗಂತೆ ಏನೋ ಇತ್ತು, ಕೃಷ್ಣ ಮುಗಿದೋ ಇತ್ತಲ್ಲಿ. ಅರ್ಜುನ ಗಂಟು ಹೋಗುತ್ತೆ, ಕೃಷ್ಣನಿಗಂಟು ಏನೇನೂ ಹೋಗೋದಿಲ್ಲ. ನಾನವಾಪ್ತಮ ವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನಾನು ಹೊಂದಬೇಕಾದ್ದು ಏನೂ ಇಲ್ಲ. ಯಾಕೆ? ಹೊಂದದಿರೋದು ಏನೂ ಇಲ್ಲ, ಆದ್ದರಿಂದ ನಾನು ಯಾವುದನ್ನು ಹೊಂದಿಲ್ಲ ಅಂತ ನನಗೀಗಾಗಿದೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ದೇವರು ಏನಿಲ್ಲ ಯೋಚನೆ ಮಾಡಿ, ಪ್ರತಿಯೊಂದು ದೇವರಿಗುಂಟು. ಅಂದರೆ ಇನ್ನೂ ಬೇಕಾದೇನೂ ಇಲ್ಲೇ ಇಲ್ಲ. ಕೇಳ್ತಾರೆ ನಾನು ಮ್ಯಾಕ್ಸಿಮಸ್ಗೆ ರೀಚ್ ಆಗ್ತೇನೆ ಅಂತಾರಲ್ಲ, ಹಾಕಿ ಪರಮಾತ್ಮ ಪೂರ್ಣವು, ಹೈಯೆಸ್ಟ್ ಪರಮಾತ್ಮನು. ಉಳಿದವರು ಮ್ಯಾಕ್ಸಿಮಸ್ಗೆ ರೀಚ್ ಆಗ ತಮ್ಮ ಯೋಗ್ಯತೆಯೊಳಗೆ ಅಷ್ಟೇ. ಪರಮಾತ್ಮಗಳ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಪೂರ್ಣ, ಉಳಿದವರು ರಿಲೇಟಿವ್ ಸೆನ್ಸ್ನಲ್ಲಿ ಪೂರ್ಣ, ಪರಮಾತ್ಮ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಪೂರ್ಣ. ಅಂದಮೇಲೆ ನನಗೆ ಯಾವ ಬಂಧನ ಇದೆ ನೋಡು. ಆದರೆ ಇನ್ನೊಂದು ನೋಡು, ನಾನು ಯಾವ್ದಾದ್ರು ಕರ್ಮ ಬಿಟ್ಟಿದ್ದೆ ನೋಡು ಅರ್ಜುನ, ಒಂದೂ ಬಿಟ್ಟಿಲ್ಲ ನಾನೀಗ. ಯಾತಕ್ಕೆ? ಮುಚ್ಚೀದೇಯುರಿಮೆ ಲೋಕಾಹ ನಕುರಿಯಾಂ ಕರ್ಮ ಚೇದಹಂ. ನಾನು ಕರ್ಮಾಚರಣೆ ಬಿಟ್ಟರೆ ಜನಗಳೆಲ್ಲ ಕರ್ಮಾಚರಣೆ ಬಿಡುತ್ತಾರೆ. ಮಮವಾನ್ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನನ್ನನ್ನೇ ಕಾಪಿ ಹೊಡ್ತಾರೆ ಎಲ್ಲರೂ ಕೂಡ. ಮನೆ ಏನಾಗುತ್ತೆ? ಎಲ್ಲ ಜಗತ್ತು ಹಾಳ ಉಪಹನ್ಯಾ ಮಿಮಾಹ್ ಪ್ರಜಾಹ. ಜಗತ್ತೆಲ್ಲ ಹಾಳಾಗಿ ಹೋಗುತ್ತೆ. ಆ ಜಗತ್ತು ಹಾಳಾಗಬಾರದು ಅಂತ ನಾನು ಕರ್ಮಾಚರಣೆ ಮಾಡ್ತಾ ಇದ್ದೇನೆ. ಇದು ದೊಡ್ಡವರಿಗೆಲ್ಲ ಎಷ್ಟು ಸ್ಫೂರ್ತಿ ಕೊಡ್ತಕ್ಕಂಥ ಮಾತು. ತಮಗೆ ಎಷ್ಟೋ ಮನಸ್ಸಿರೋದಿಲ್ಲ, ಸಾಯಂಕಾಲ ಬಂದಿರ್ತಾರೆ, ತುಂಬ ಸುಸ್ತಾಗಿರುತ್ತೆ, ಏನು ಹಾಸಿಗೆ ಕಂಡ್ರೆ ಸಾಕಪ್ಪ ಅನ್ಕೋಬರ್ತಾನೆ ಪಾಪ. ಕಷ್ಟ ಯೋಚನೆ, ಮನೆಯಲ್ಲಿ ನಮ್ಮ ಮಕ್ಕಳಿದ್ದಾರೆ, ಮಲಗಿಬಿಟ್ಟು ಅವರು ಮಲಗಿಬಿಡ್ತಾರೆ. ಆಮೇಲೆ ಹೋಗ್ತಾನೆ ಸಂಧ್ಯಾನೆ ಮಾಡ್ತಾನೆ, ಬಿಡೋದಿಲ್ಲ. ಅವ್ರು ನೋಡಿ ಮಾಡಲಿದ್ದಾನ ಇಲ್ಲದವ್ರಿಗೆ ಅವರು ಮಲಗಿಬಿಡ್ತಾರೆ. ಆಮೇಲೆ ತುಂಬ ಸುಸ್ತಾಗಿದೆ, ಬಿಡೋದಿಲ್ಲ. ಆಮೇಲೆ ಊಟ ಮಾಡೋಕ್ಕಾಗೋದಿಲ್ಲ, ಮತ್ತೆ ಮಲಗಿಬಿಡ್ತಾರೆ. ಯಾಕೆ ಅಂತ, ಊಟ ಬೇಕಾ ಬಿಡಲಿ ಅವರು, ಇದನ್ನು ಬಿಡಬಾರ್ದು ಅಂತ ತೋರಿಸೋದಕ್ಕೋಸ್ಕರ ಮುಖ್ಯವಾಗಿ ಇನ್ನೊಬ್ಬರು ವಾಚ್ ಮಾಡ್ತಾರೆ ಅಂತ ತಕ್ಷಣ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರು ವಾಚ್ ಮಾಡ್ತಾನೆ ಅಂತ ಗೊತ್ತಾಗಿಬಿಟ್ರೆ ಅವರು ಮಿಸ್ಗೈಡ್ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಗೊತ್ತು, ಫೋಟೋದಲ್ಲಿ ಇನ್ನೊಬ್ಬರು ನೋಡ್ತಾರೆ ಅಂತ ಗೊತ್ತಾಗ್ತದೆ, ಅಲಂಕಾರ ಮಾಡ್ಕೋತಾನೆ ನೋಡಿ, ಸುಮ್ಮನೆ ಕೂತಿರ್ತಾನೆ. ಫೋಟೋ ತೆಗಿತಾರೆ ಅಂದ ತಕ್ಷಣ ಇದ್ದದ್ರಲ್ಲೇ ಮೇಕಪ್ ಮಾಡ್ಕೋತಾನೆ ಪಾಪ. ಒಂದು ನಿಮಿಷದೊಳಗೆ ಏನೋ ಸ್ವಲ್ಪ ಕಳ್ಳೆ ನಿಂತ್ಕೊಂಡಾರ ಬರ್ತಾನೆ, ಪರವಾಗಿಲ್ಲ. ಯಾಕೆ ಗೊತ್ತಾ? ಅಲ್ಲೇನು ನಿಂತ್ಕೋತಾನಲ್ಲ, ಆ ಅಲ್ಲೇನು ಹಾಗೆ ಉಳ್ಕೊಂಡು ನೆಗೆಟಿವ್. ಮತ್ತೆ 100,000 ಅದೇ ಇರುತ್ತೆ, ಹೋಗೋದೇ ಇಲ್ಲ ಅದು. ಆ ಫೋಟೋದಲ್ಲಿ ಚೇಂಜ್ ಮಾಡ್ಕೊಡೋದಿಲ್ಲ, ಮತ್ತೆ ಫೋಟೋದಲ್ಲಿ ಬೇರೆ ಬೇರೆ ಮಾಡ್ಕೊಳ್ಳೋ ಗತಿಯನ್ನು ಎಲ್ಲ ಏನೇನೋ ಮಾಡ್ಕೊಂಡ್ಬಿಡ್ತಿದ್ರು. ಆಮೇಲೆ ಚೇಂಜ್ ಇಲ್ಲೇ ಮಾಡ್ಕೋಬೇಕು, ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಕ್ಷಣದಲ್ಲಿ ಅಡ್ಜಸ್ಟ್ ಮಾಡ್ಕೋತಾನೆ. ಇವತ್ತು ಜಗತ್ತಿನ ಮನಸ್ಸಿನ ಮಕ್ಕಳ ತಲೆಯೊಳಗೆ ಒಂದು ಫೋಟೋ ಬಿದ್ದು ಬಿಡುತ್ತೆ. ಆ ಕ್ಷಣದೊಳಗೆ ಸನ್ಯಾನ ಬಿಟ್ಟವನು, ಸತ್ಯವನ್ನು ಬಿಟ್ಟವನು, ಅಪ್ಪ ಅಡ್ಜಸ್ಟ್ ಮಾಡ್ತಾರೆ. ಪರವಾಗಿಲ್ಲ, ಅವರಿಗೆ ಸುಳ್ಳೇಳಯ್ಯ, ಅವನಿಗೆ ಯಾರ ಬಂದಿರ್ತಾರೆ ಸುಳ್ಳೇಳಯ್ಯ ಅಂತ ಹೇಳ್ತಾನೆ. ಮಕ್ಕ ನೋಡ್ತಾನೆ, ಓ ಹೇಳ್ಬಿಡ್ತಾನೆ. ಅದು ತನ್ನ ಫ್ರೆಂಡ್ ಬಂದರೆ ತಾನು ಸುಳ್ಳು ಹೇಳ್ತಾನೆ, ನಮ್ಮ ಅಪ್ಪ ಮಾಡಿದ್ದು ನಾನು ಮಾಡ್ತೇನೆ ಶುರು ಮಾಡಿಬಿಡ್ತಾನೆ. ಆಮೇಲೆ ಅಲ್ಲಿ ಅವ್ರು ಜವಾಬ್ದಾರಿ ಹೊರಿಸಿದರೆ ನಮ್ಮನ್ನು ಕಷ್ಟಪಟ್ಟು ಹುಡ್ಕೊಂಡು ಬಂದಿರ್ತಾರೆ, ನಾವು ಸುಳ್ಳು ಹೇಳಿದ್ರೆ ಎಷ್ಟು ನಿರಾಶೆ ಆಗುತ್ತೆ ಅಂತ ಹೇಳದೆ ಹೋಗಿಬಿಟ್ರೆ, ಯಾಕೆ ಕಳ್ಸಯ್ಯ ಪರವಾಗಿಲ್ಲ ಅಂದರೆ ಇವನು ಕಳ್ಸಯ್ಯ ಪರವಾಗಿಲ್ಲ ಅಂತ. ನಾನು ಹಾಗಾಗಿಯೇ ಧರ್ಮವನ್ನು ಬಿಟ್ಟವರು ಆದರ್ಶ ಆಗ್ತಾ 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 ಹೋಗಿ ಧರ್ಮವನ್ನು ಬಿಡತಕ್ಕಂಥ ದೊಡ್ಡ ಗುಂಪೇ ಇವತ್ತು ಬರುತ್ತೆ. ಕೊನೆಗೆ ಅವ್ರು ಮಾಡ್ತಾರೆ ನೋಡಿ, ಏನು ಬಿಡ್ತಾರೆ ಕೊನೆಯ ಮಾತು ಅವ್ರು ಮಾಡ್ತಾರೆ ನೋಡಿ. 1000 ಮಾತು ಯಾವಾಗ ಕಟ್ಟಾಗಿ ಬಿಡುತ್ತೋ ಎಕ್ಸಾಂಪಲ್ ಕೋಟ್ ಮಾಡ್ತಾನೆ. ಇಷ್ಟೆಲ್ಲ ಹೇಳ್ತೀರಲ್ಲ, ಮತ್ತೆ ಎಷ್ಟು ಜನ ಪೂಜೆ ಮಾಡ್ತಾರೆ ತೋರಿಸಿ ಅಂತಾನೆ. ಕೊನೆಯ ಆರ್ಗ್ಯುಮೆಂಟ್ ಇದು ಒಂದು ತೋರ್ಸಕ್ಕೆ ಬರೋದಿಲ್ಲ. ಓ ಬಿಟ್ಟಾಗ ಲೆಕ್ಕಾರೆ, ಪೂಜೆ ಮಾಡಿ ಕೃಷ್ಣಾರ್ಪಣ ಅಲ್ಲ, ಪೂಜೆನೇ ಕೃಷ್ಣಾರ್ಪಣ ಒಟ್ಟೆಯೇ ಬಿಡ್ತಾನೆ ಆ ಕಡೆ. ಇದು ಅವನ ದುರಂತ. ಅದಾಗದೇ ಇರೋದಕ್ಕೋಸ್ಕರ ಅರ್ಜುನ, ನಾನು ಮಾಡ್ತೇನೆ ನೋಡಯ್ಯ ಅಂತ ಹೇಳಿದ. ಹಾಗೊಂದು ಪ್ರಶ್ನೆ ಬಂತು, ವಿದ್ವಾಂಸನೂ ಮಾಡಿ, ವಿದ್ವಾಂಸನೂ ಮಾಡಿ, ಅವಿದ್ವಾಂಸನೂ ಮಾಡೋದಾದರೆ ಜ್ಞಾನಿಯೂ ಕರ್ಮ ಮಾಡಬೇಕು ಅಂತೀಯ,
ಅಜ್ಞಾನಿ ಮಾಡಬೇಕು ಅಂತೀಯ, ಮತ್ತೆ ಜ್ಞಾನಿಗೆ ಏನು ಬೆನಿಫಿಟ್ ಸಿಗ್ತದ್ರಿಂದ ಹಾಗಿದ್ದರೆ? ಜ್ಞಾನಿ ಆಗಿದ್ದಕ್ಕೆ ಅಡ್ವಾಂಟೇಜ್ ಕ್ಲೇಮ್ ಮಾಡಬೇಕಲ್ಲ ಯಾರಾದ್ರೂ ಒಂದು? ನಮ್ಮ ಪ್ರಕಾರ ಕ್ಲೇಮ್ ಅಂದ್ರೆ ಕರ್ಮ ಬಿಡೋದೇ ಕ್ಲೇಮ್. ನಾನು ಜ್ಞಾನಿ ಆಗಿದ್ದಕ್ಕೆ ನಾನು ರೂಲ್ ಮಾಡೋನಾದ್ರಿಂದ ರೂಲ್ ಬ್ರೇಕ್ ಮಾಡಬಹುದು ಅಂತ, ಐ ಎಮ್ ಎ ರೂಲ್ ಮೇಕರ್ ಆದ್ದರಿಂದ ಐ ಕ್ಯಾನ್ ಬಿ ರೂಲ್ ಬ್ರೇಕರ್ ಆಲ್ಸೋ ಅಂತ ನಮ್ಮ ಕಾನ್ಸೆಪ್ಟ್ ಇದೆ. ಅರೆ ಭಗವಂತ ಹೇಳ್ತಾನೆ ಹಾಗಲ್ಲ, ಸಕ್ತಾ ಕರ್ಮಣ್ಯ ವಿದ್ವಾಂಸ ಯಥಾ ಕುರುವಂತಿ ಭಾರತ ಕುರಿಯಾ ವಿದ್ವಾನ್ ತಥಾ ಸಕ್ತ ಚಿಕೀರ್ಷು ಲೋಕಸಂಗ್ರಹಂ. ಎಷ್ಟು ಚೆನ್ನಾಗಿರೋ ಮಾತದವ, ವಿದ್ವಾಂಸರಾದವರು ಅವಿದ್ವಾಂಸರಾದವರು ಇಬ್ಬರು ಒಂದೇ ರೀತಿ ಕೆಲಸವನ್ನು ಮಾಡ್ತಾರೆ. ಅಜ್ಞಾನಿಯೂ ಕೂಡ ಸಂಧ್ಯಾವಂದನೆ ಪೂಜೆ ಮಾಡ್ತಾನೆ, ಸತ್ಯವನ್ನು ಹೇಳ್ತಾನೆ, ಜ್ಞಾನಿಯೂ ಮಾಡ್ತಾನೆ. ವ್ಯತ್ಯಾಸ ಏನು ಗೊತ್ತಾ? ಇವರು ಸಕ್ತಾಹ ಕರ್ಮಣಿ, ಇವರು ಫಲದಲ್ಲಿ ಅಪೇಕ್ಷೆ ಇಟ್ಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ. ಜ್ಞಾನಿಯಾದವನು ಫಲಾಪೇಕ್ಷೆಯನ್ನು ಬಿಟ್ಟು ಮಾಡ್ತಾನೆ. ಇದು ಡಿಫರೆನ್ಸ್. ಡಿಫರೆನ್ಸ್ ಇರೋದು ಇಲ್ಲಿ ಈಗ 20 ವರ್ಷದ ಹುಡುಗನ ಔಷಧಿ ತಗೋತಾನೆ, ಒಂದು 5 ವರ್ಷದ ಮಗುನ ಔಷಧಿ ತಗೊಳ್ಳೋದು. 20 ವರ್ಷದ ದೊಡ್ಡ ರೋಗ ಬಂದಿದೆ, ಔಷಧಿ ತಗೋತಾ ಇದ್ದಾರೆ. 5 ವರ್ಷದ ಮಗುಗೂ ರೋಗ ಬಂದು ಔಷಧಿ ತಗೋತಾ ಇದ್ದಾರೆ. ಆದರೆ 5 ವರ್ಷದ ಮಗು ಔಷಧಿ ತಗೋಬೇಕಾದ್ರೆ ಅವನಿಗೆ ಸಕ್ಕರೆ ಚಾಕ್ಲೇಟಿನ ನಾವು ಟೆಂಪ್ ಮಾಡಬೇಕು. ಅವನನ್ನು ನೀನು ಸಕ್ಕರೆ ಕೊಡ್ತೇನೆ ಚಾಕ್ಲೇಟ್ ಕೊಡ್ತೇನೆ ಟೆಂಪ್ ಮಾಡಬೇಕು, ಅವಾಗ ಔಷಧಿ ತಗೋತಾರೆ. ಇಲ್ಲಿ ತಗೊಳ್ಳೋದಿಲ್ಲ ಔಷಧಿ ಅವರು, ಆಗ ಮಾತ್ರ ತಗೊಳ್ತಾನೆ. ಆದರೆ ಅವನು 20 ವರ್ಷದ ಅವನಿಗೆ ಟೆಂಪ್ ಮಾಡಬೇಕಾಗಿಲ್ಲ, ಏನು ಕೊಡೋದಿಲ್ಲ ಅಂದ್ರೆ ತಗೋತಾನೆ. ಅದಕ್ಕೆ ಇವರಿಗೆ ಔಷಧಿ ಮಹತ್ವ ಗೊತ್ತಿಲ್ಲ, ಮಗುವಿಗೆ ಚಾಕ್ಲೇಟ್ ಮಹತ್ವ ಗೊತ್ತಿದೆ. ಅದಕ್ಕೆ ಅವನು ಅದಕ್ಕೋಸ್ಕರ ಔಷಧಿ ತಗೋತಾನೆ. ಅವನಿಗೆ ಹಾಗಲ್ಲ, ರೋಗ ಎಷ್ಟು ಡೇಂಜರಸ್ ಗೊತ್ತಿದೆ. ಆ ಚಾಕ್ಲೇಟ್ ಕೊಡಲಿ ಬಿಡಲಿ ಅದು ನಮಗೆ ಬೇಕಿಲ್ಲ, ಬೇಕಾದ ಬರೀ ಔಷಧಿ ತಗೊಳ್ಳೋದು ಮಾತ್ರ. ಕರ್ಮ ಅಂದರೆ ಔಷಧಿ, ಫಲಗಳು ಅಂದರೆ ಚಾಕ್ಲೇಟ್ ಇದ್ದಾಗ. ದೊಡ್ಡವನು ಕರ್ಮವನ್ನು ಕರ್ಮದ ಸೇಕಿಗೋಸ್ಕರ ಮಾಡ್ತಾನೆ, ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾನೆ. ಚಿಕ್ಕ ಮಕ್ಕಳೆಲ್ಲ ಇದಕ್ಕೋಸ್ಕರ ಮಾಡಿಬಿಡ್ತಾನೆ. ದೊಡ್ಡವನು ಕೇಳಿ ಯಾಕೆ ತಗೊಂಡೆ ಔಷಧಿ? ರೋಗ ಹೋಗಲಿ ಅಂತ ಹೇಳ್ತಾನೆ. ಚಿಕ್ಕ ಮಕ್ಕಳು ಕೇಳಿ ಚಾಕ್ಲೇಟ್ ಬರಲಿ ಅಂತ ಹೇಳ್ತಾನೆ. ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಇಬ್ಬರು ಔಷಧಿ ತಗೊಂಡವರೆ. ಇವನು ಕೇಳಿದರೆ ರೋಗದ ಕಾನ್ಸೆಪ್ಟೇ ಇಲ್ಲ ಮಗುವಿಗೆ. ಏನೋ ತಂದೆ ತಾಯಿ ಒದ್ದಾಡ್ತಾ ಇದ್ದಾರೆ ಸುಮ್ಮನೆ, ಪಾಪ ಅವ್ರ ಹೆಡೇಕ್ಕೆ. ತನ್ನ ರೋಗ ಬಂದರೆ ಅವ್ರ ಹೆಡೇಕ್ ಅಷ್ಟೇ, ಇವನಿಗೆ ಅವನು ಒರಿಡ್ ಆಗೋದು ಚಾಕ್ಲೇಟ್ ಅಷ್ಟೇ. ಇವನು ನನಗೆ ಚಾಕ್ಲೇಟ್ ಪ್ರಶ್ನೆ ಅಷ್ಟೇ, ನನಗೆ ಕೊಟ್ಟುಬಿಟ್ರೋ ಇಲ್ಲೋ. ತಾಯಿ ಸಮಾಧಾನ, ಸದ್ಯ ಔಷಧಿ ಕುಡಿಯುತ್ತೆ ಅಂತ. ಮಗುವಿನ ಸಮಾಧಾನ, ಸದ್ಯ ಚಾಕ್ಲೇಟ್ ಬಂತಂತ ಅವರೇ ಸಮಾಧಾನ. ಮಗುವಿನ ಸಮಾಧಾನ ಚಾಕ್ಲೇಟ್ ಬಂದಿದ್ದಕ್ಕೆ, ತಾಯಿ ಸಮಾಧಾನ ಔಷಧಿ ಕುಡಿದಿದ್ದಕ್ಕೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಇವ ದೊಡ್ಡವನು ಹಾಗಲ್ಲ, ನಾನು ಔಷಧಿ ತಗೊಂಡೆ, ತಂದೆ ತಾಯಿ ಬಂಧು ಬಳಗ ಯಾರೂ ನೋಡ್ತಾನೆ ಇಲ್ಲ, ತಾನೇ ಔಷಧಿ ತಗೋತಾನೆ. ಯಾಕೆ ನಾನು ಬದುಕಬೇಕಲ್ಲ, ಈ ಮಗುವಿಗೆ ಆಲೋಚನೆ ಇಲ್ಲ, ಆ ತಿಳುವಳಿಕೆನೇ ಇಲ್ಲ. ಫಸ್ಟ್ ಅವನು ತನ್ನ ಬದುಕು ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಂಡ್ಬಿಟ್ಟಿರ್ತಾನೆ. ದೊಡ್ಡವನಾಗ್ತಾ ಹೋದಂತೆ ನನ್ನ ಬದುಕು ನನ್ನ ಕೈಯಲ್ಲಿದೆ ಅಂತ ಗೊತ್ತಾಗುತ್ತ. ಇದು ವ್ಯತ್ಯಾಸ ಆಗಬೇಕು ಅರ್ಜುನ. ಬೆಳೆದಿದ್ದಕ್ಕೆ ಗುರುತು ಔಷಧಿ ತಗೊಳ್ಳೋದನ್ನು ಬಿಡೋದಲ್ಲ,